ஸ்ரீகுருப்போ நம. ஹரி ஓம். சத்யம் சத்யம் புனசத்யம் விஷ்ணுதீர்த்ரபதாகதஃ ஸர்வே காமா பவந்தேவ ஷபதோ பிம்பசந்நிதௌ. ஸ்ரீகுருப்போ நம. நின்னே நோடிதந்தே பகவந்த நம்ம சுத்தோ அநாதியிந்த இருவ லிங்கதேஹ, ஆ லிங்கதேஹத அண்டன்னு கொட்ட, ಅಂಟನ್ನ ಕೊಟ್ಟು ಅದರಿಂದ ಬಿಡುಗಡೆ ಆಗಲಿಕ್ಕೆ ನಮ್ಮನ್ನ ಸಂಸಾರಕ್ಕೆ ತಂದು ಅದನ್ನು ಹೇಳುತ್ತಾರೆ. ಈ ಲಿಂಗದೇಹದ ಅಂಟು ಕೊಟ್ಟದ್ದು ಹೇಗೆ ಅಂತ ಹೇಳ್ತಾರೆ. ಕ್ಷೀರಂ ನೀರೇಣ ಇವ ಜೀವ ಚಿತಾ ಸಂವಲಿತಂ. ಜೀವನ ಚಿತ್ತು ಅಂದ್ರೆ ಜ್ಞಾನಕ್ಕೆ ಈ ಲಿಂಗದೇಹವನ್ನ ಹಾಲು ನೀರು ಬೆರೆಸಿದಂತೆ ಬೆರೆಸಿದ ಅಂದ್ರು. ಅದಕ್ಕೆ ನಿನ್ನೆ ದೃಷ್ಟಾಂತ ಕೊಟ್ಟಿದ್ದು ಟ್ಯೂಬ್ಲೈಟ್. ಹೊರಗೆ ಬರುವಂತಹ ಕಾಂತಿ ಬಿಳಿಯಾಗಿದ್ರೂ ಕೂಡ ಅದು ಸುತ್ತು ಸುತ್ತಿರುವಂತಹ ಪೇಪರ್ ಏನಿದೆ ಅದರ ಬಣ್ಣ ಕಾಂತಿಗೆ ತಗಲಿ ಕಾಂತಿ ಹಳದಿ ಬಣ್ಣವಾಗಿ ಬರ್ತಾ ಇರುತ್ತೆ. ಹಾಗೆ ಜೀವನ ತಿಳುವಳಿಕೆ ಪ್ರಕಾಶ ಶುದ್ಧವೇ ಆಗಿದ್ರೂ ಈ ಲಿಂಗದೇಹದ ಮೂಲಕ ಬರುವಾಗ ಲಿಂಗದೇಹದ ಮೂರು ಗುಣಗಳ ಅಂಟು ಈ ಜೀವನ ಪ್ರಕಾಶಕ್ಕೆ ಬರುತ್ತೆ, ತಿಳುವಳಿಕೆಗೆ ಬರುತ್ತೆ. ಅದರಲ್ಲಿ ಸತ್ವಗುಣದ ಅಂಟು ಹೇಗೆ ಬರುತ್ತೆ, ರಜೋಗುಣದ ಅಂಟು ಹೇಗೆ, ತಮೋಗುಣದ ಅಂಟು ಹೇಗೆ ಅಂದಾಗ ಮೂರು ಗುಣಗಳು ಕೂಡ ಎರಡೆರಡು ರೀತಿ, ಸೂಕ್ಷ್ಮ ಸ್ಥೂಲ ಅಂತ. ಸತ್ವಗುಣದಲ್ಲಿ ಸೂಕ್ಷ್ಮ ಸ್ಥೂಲ, ರಜೋಗುಣದಲ್ಲಿಯೂ ಸೂಕ್ಷ್ಮ ಸ್ಥೂಲ, ತಮೋಗುಣದಲ್ಲೂ ಸೂಕ್ಷ್ಮ ಸ್ಥೂಲ ಭಾಗ. ಸತ್ವಗುಣದ ಸೂಕ್ಷ್ಮ ಭಾಗದಲ್ಲಿ ಜೀವನ ಪ್ರಕಾಶ ಬಂದರೆ, ಸತ್ವಗುಣದ ಸೂಕ್ಷ್ಮ ಭಾಗ ಅಂಟಿದರೆ ನಮಗೆ ಅದರ ಪ್ರಭಾವ ಅಂಟಿದರೆ ಹೇಗಿರುತ್ತೆ ಅಂದರೆ ಭಗವಂತನ ಒಳ್ಳೆ ತಿಳುವಳಿಕೆ ಜ್ಞಾನ ಆನಂದ ಬರ್ತಾ ಇರುತ್ತೆ. ಇದು ಸತ್ವಗುಣದ ಸೂಕ್ಷ್ಮ ಭಾಗದ ಪ್ರಭಾವ. ಹಾಗೆ ಸತ್ವಗುಣದ ಸ್ಥೂಲ ಭಾಗದ ಪ್ರಭಾವ ಏನು ಅಂದರೆ ಹೊರಗಿನ ಪ್ರಪಂಚದ ಸರಿಯಾದ ತಿಳುವಳಿಕೆಯನ್ನೇ ಕೊಟ್ಟು ಕಟ್ಟಿ ಹಾಕುತ್ತೆ ಸತ್ವಗುಣ. ಹೇಗೆ ಮಾಮೂಲಾಗಿದ್ದವರಿಗೆ ಒಳ್ಳೆ ಪದಾರ್ಥದ ಪರಿಚಯ ಮಾಡಿಕೊಟ್ಟು ಅದರ ತಿಳುವಳಿಕೆ ಸರಿಯಾಗಿ ಬರುವಂತೆ ಮಾಡಿ ಆಸೆ ಬರುವಂತೆ ಮಾಡಿ ಅದರ ಸುತ್ತು ಕಟ್ಟಿ ಹಾಕುತ್ತೆ. ಹಾಗೆ ಹಾಗೆ ಈ ಪ್ರಪಂಚದಲ್ಲಿ ನಾನಾ ಪದಾರ್ಥ ವ್ಯಕ್ತಿಗಳ ಸರಿಯಾದ ತಿಳುವಳಿಕೆ ಕೊಡುತ್ತೆ, ತಪ್ಪೇನು ಕೊಡಲ್ಲ. ಆದರೆ ಅದರಿಂದ ಏನು ಮಾಡುತ್ತೆ, ಆಸೆಯನ್ನು ಹುಟ್ಟಿಸಿ ಜೀವಂ ಬದ್ಧನಾತಿ, ಜೀವನನ್ನ ಕಟ್ಟಿ ಹಾಕುತ್ತೆ. ರಜೋಗುಣದ ಸೂಕ್ಷ್ಮ ಭಾಗ ಏನು ಮಾಡುತ್ತೆ ಅಂದರೆ ದೇವರ ಕಾರ್ಯಗಳೆಲ್ಲ ಆಗುವಂತೆ ಮಾಡ್ತಾ ಬರುತ್ತೆ. ರಜೋಗುಣ ಕಾರ್ಯ ಪ್ರವರ್ತಕ, ಒಳ್ಳೆ ಯಾತ್ರೆಗೆ ಹೋಗಬೇಕು, ದೇವರ ಪೂಜೆ ಮಾಡಬೇಕು ಅಂತಹದ್ದು ಇಂತಹದ್ದು ಎಲ್ಲ ದೇವರ ಸಂಬಂಧಿ ಎಲ್ಲಾ ಕಾರ್ಯಗಳು ಕೂಡ ರಜೋಗುಣದ ಸೂಕ್ಷ್ಮ ಭಾಗದಿಂದ ಆಗುತ್ತೆ. ಹಾಗೆ ರಜೋಗುಣದ ಸ್ಥೂಲ ಭಾಗದಿಂದ ಹೊರಗಿನ ಲೌಕಿಕದ ವ್ಯಾಪಾರ ಎಲ್ಲ ರಜೋಗುಣದ ಸ್ಥೂಲ ಭಾಗದಿಂದ ಆಗುತ್ತೆ. ರಜೋಗುಣದ ಸ್ಥೂಲ ಭಾಗ ಏನು ಮಾಡುತ್ತೆ ಅಂದರೆ ಹೊರಗಿನ ನಾನಾ ಕೆಲಸದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿ ನಮ್ಮನ್ನ ಕಟ್ಟಿ ಹಾಕ್ತಾ ಬರುತ್ತೆ. ಹೊರಗಿನ ನಾನಾ ಕರ್ಮಗಳಲ್ಲೇ ಆಸಕ್ತಿಯನ್ನು ಹುಟ್ಟಿಸಿ ಒಂದಕ್ಕೊಂದು ಒಂದಕ್ಕೊಂದು ಬೆಳೆಸಿ ನಮ್ಮನ್ನ ಕಟ್ಟಿ ಹಾಕ್ತಾ ಬರುತ್ತೆ. ಹಾಗೆ ತಮೋಗುಣದ ಸೂಕ್ಷ್ಮ ಭಾಗದಲ್ಲಿ ಜೀವನ ತಿಳುವಳಿಕೆ ಪ್ರಕಾಶ ಪ್ರಯಾಣ ಮಾಡಿದಾಗ ಏನಾಗುತ್ತೆ ಅಂದರೆ ತಮೋಗುಣದ ಸೂಕ್ಷ್ಮ ಭಾಗದಿಂದ ದೇವರ ಬಗ್ಗೆ ಸಂಶಯ ಜ್ಞಾನ ವಿಪರೀತ ಜ್ಞಾನ ಬಂದ್ಬಿಡುತ್ತೆ. ಹಾಗೆ ತಮೋಗುಣದ ಸ್ಥೂಲ ಭಾಗದಿಂದ ನಮ್ಮ ತಿಳುವಳಿಕೆ ಅದರ ಅಂಟು ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಲೌಕಿಕ ಸಾಮಾನ್ಯ ಎಲ್ಲಾ ಪದಾರ್ಥ ವ್ಯಕ್ತಿಗಳ ಬಗ್ಗೆ ತಪ್ಪು ತಿಳುವಳಿಕೆ ಬರುತ್ತೆ. ತಪ್ಪು ತಿಳುವಳಿಕೆ, ಸಂಶಯ ಜ್ಞಾನ, ವಿಪರೀತ ಜ್ಞಾನ ಸಾಮಾನ್ಯ ಪದಾರ್ಥ ವ್ಯಕ್ತಿಗಳ ಕುರಿತೇ ಬಂದು ಅದರ ಮೂಲಕ ಕಟ್ಟಿ ಹಾಕುತ್ತೆ. ಒಟ್ಟಾರೆ ಮೂರು ಗುಣಗಳು ನಮ್ಮನ್ನ ಕಟ್ಟಿ ಹಾಕುತ್ತೆ. ಸತ್ವಗುಣ ಅಂದ ಕೂಡಲೇ ಪೂರ್ಣದ ನಮ್ಮನ್ನು ಬಹಳ ಒಳ್ಳೆದಾಗಿ ಮಾಡುತ್ತೆ ಅಂತಿಲ್ಲ. ಸತ್ವಗುಣದ ಸೂಕ್ಷ್ಮ ಭಾಗ ಮಾತ್ರ ಭಗವಂತನ ಪರಿಚಯ, ಭಗವಂತನ ಜ್ಞಾನ ಸರಿಯಾಗಿ ಕೊಟ್ಟು ಉದ್ಧಾರ ಮಾಡುತ್ತೆ. ಅದರಿಂದ ಮೂರು ಗುಣಗಳಿಂದ ತಯಾರಾದ ಲಿಂಗದೇಹದ ಮೂಲಕ ಈ ಜೀವನ ಪ್ರಕಾಶ ತಿಳುವಳಿಕೆ ಹೊರಗೆ ಬರುವಾಗ ಅದರ ಲಿಂಗ ದೇಹದ ಗುಣಗಳ ಅಂಟು ಈ ಜೀವನ ತಿಳುವಳಿಕೆಗೆ ಹೇಗೆ ಅಂಟಿತು ಅಂದ್ರೆ ಹಾಲು ನೀರು ಬೆರತಂತೆ ಅಂಟಿದೆ. ಹೇಗೆ ಆ ಪ್ರಕಾಶ ಟ್ಯೂಬ್ಲೈಟ್ ಇಂದ ಬಂದದ್ದು ಹೊರಗೆ ಬಂದಾಗ ಬಣ್ಣದ ಪೇಪರ್ ಇಂದ ಹೊರಗೆ ಬಂದರೆ ಆ ಬೆಳಕಿಗೆ ಅದರ ಬಣ್ಣ ಹೇಗೆ ಅಂಟುತ್ತೋ ಹಾಗೆ ಈ ಲಿಂಗ ದೇಹದ ಗುಣಗಳ ಬಣ್ಣ ಜೀವನ ತಿಳುವಳಿಕೆಗೆ ಅಂಟಿ ಹೊರಗೆ ಬರ್ತಾ ಇದೆ. ಇದು ಬಂಧ ಅಂತ ಕರೀತಾರೆ. ಯಾವಾಗಾದರೆ ಭಗವಂತ ನಮಗೆ ಇಲ್ಲಿ ಕರ್ಕೊಂಡು ಬಂದು ಅದಕ್ಕೆ ಹೇಳಿದ್ದು ಸಾಧನೆ ಮಾಡಿಸಿ ಲಿಂಗ ದೇಹ ಸವಿದು ಹೋಗುವಂತೆ ಮಾಡಿ ಅದನ್ನ ತೆಗೆದು ಬಿಡುತ್ತಾನೆ ಭಗವಂತ. ಇವಾಗ ಟ್ಯೂಬ್ಲೈಟ್ ಸುತ್ತು ಪೇಪರ್ ಇದೆ, ಪೇಪರ್ ಒಳಗಿರುವಂತಹ ಹಳದಿ ಬಣ್ಣ ಹೋಗುವಂತೆ ಅದು ನೋಡಿ. ಇವಾಗ ಹೊಸದಾಗಿ ಹಾಕಿದ್ರೆ ಹಾಗಿರುತ್ತೆ, ಹಳೆಯದ ಆಗ್ತಾ 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 ಅದರ ಬಣ್ಣ ಹೋಗುತ್ತೆ, ಅದು ಹೋಗುತ್ತೆ, ಬಿದ್ದು ಹೋಗುತ್ತೆ. ಹಾಗೆಯೇ ದೇವ ಏನು ಮಾಡುತ್ತಾನೆ, ಆ ಲಿಂಗ ದೇಹದ ಮೂರು ಗುಣಗಳ ಪ್ರಭಾವ ಕಡಿಮೆ ಮಾಡ್ತಾ ಮಾಡ್ತಾ ನಮಗ ಅನುಭವಕ್ಕೆ ಕೊಟ್ಟು ಕಡಿಮೆ ಮಾಡ್ತಾ ಮಾಡ್ತಾ ಲಿಂಗ ದೇಹವನ್ನ ಸವಿಸ್ತಾನೆ. ತನ್ನ ನೆನಪು ಕೊಟ್ಟು ತನ್ನ ನೆನಪಿನಿಂದ ಲಿಂಗ ದೇಹ ಸವಿಸಿ ಒಡೆದು ತೆಗಿತಾನೆ. ಇಷ್ಟು ಅದಕ್ಕಾಗಿ ಸೃಷ್ಟಿ ಅಂತ ಮಾಡಿದ್ದು. ಸೃಷ್ಟಿ ಅಂದರೆ ಲಿಂಗ ದೇಹದನ್ನು ಒಡೆದು ತೆಗೆಯಲಿಕ್ಕೆ ಜೀವನಿಗೆ ಅಂಟು ಕೊಟ್ಟದ್ದೇ ಸೃಷ್ಟಿ. ಸ್ಥಿತಿ ಅಂತ ಹೇಳಿದರೆ ಆ ಲಿಂಗ ದೇಹವನ್ನ ಬಡಕಲು ಮಾಡಲಿಕ್ಕೆ ಜೀವನಿಂದ ಮಾಡಿಸಿದ ಸಾಧನವೇ ಸ್ಥಿತಿ. ಸಂಹಾರ ಅಂದರೆ ಬಡಕಲಾದ ಲಿಂಗ ದೇಹವನ್ನ ಒಡೆದು ತೆಗೆದದ್ದೇ ಸಂಹಾರ. ಸೃಷ್ಟಿ, ಸ್ಥಿತಿ, ಸಂಹಾರ ಅಂದರೆ ಸರಿಯಾಗಿ ಹೇಳಬೇಕಾದರೆ ಲಿಂಗ ದೇಹದ ಅಂಟು, ಅದರ ಶಿಥಿಲ ಮಾಡೋದು, ಕೊನೆಗೆ ಅದನ್ನು ತೆಗೆದು ಬಿಡೋದು ಅಂತ ಈ ರೀತಿ ಹೇಳುತ್ತಾ ಕೊಟ್ಟಾರೆ. ಏನು ಮಾಡಿದ ಭಗವಂತ, ಲಿಂಗ ದೇಹದ ಅಂಟನ್ನು ಕೊಟ್ಟ ಅಂದ್ರು. ಈ ಲಿಂಗ ದೇಹ ಹೇಗಿದೆ ಅಂದ್ರೆ ಹೇಳುತ್ತಾರೆ, ಷೋಡಶ ಕಲಾತ್ಮಕಂ. ಏನು ಷೋಡಶ ಕಲೆಗಳು ಅಂದ್ರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಭೂತ ತನ್ಮಾತ್ರ ಸೇರಿ ಐದು, ಮನಸ್ಸು. ಮನಸ್ಸಿನಲ್ಲಿ ಮಿಕ್ಕ ಎಲ್ಲ ಸೇರಿಬಿಡ್ತು. 16 ಕಲೆಗಳಿಂದ ಕೂಡಿದ್ದು. ಇನ್ನ ಷೋಡಶ ಕಲಾತ್ಮಕಂ ಅವ್ಯೂಢ ಗುಣತ್ರಯಾತ್ಮಕಂ ಅಂತ ಹೇಳ್ತಾರೆ. ಈ ಲಿಂಗ ದೇಹದ ಲಕ್ಷಣವು ಚೆನ್ನಾಗಿ ತಿಳ್ಕೋಬೇಕು ಅಂತ. ಲಿಂಗ ದೇಹ ಯಾವುದರಿಂದ ತಯಾರಾದದ್ದು, ಈ 16 ಕಲೆಗಳಿಂದ ಕೂಡಿದೆ. ಅಷ್ಟೆಲ್ಲದೆ ರಾ ಮೆಟೀರಿಯಲ್ ಏನು ಲಿಂಗ ದೇಹದ್ದು ಅಂದರೆ ಅದರೊಳಗೆ ಮೂರು ಗುಣಗಳಿಂದ ತಯಾರಾದದ್ದು ಲಿಂಗ ದೇಹ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳಿಂದ ತಯಾರಾದದ್ದು ಲಿಂಗ ದೇಹ. ಈ ಮೂರು ಗುಣಗಳು ಎಂಥದ್ದು ಅಂದ್ರೆ ಗುಣ ಅಂತಲ್ಲ, ಅದನ್ನ ಕರೀತಾರೆ ಅವ್ಯೂಢ ಗುಣ ಅಂತ. ಅವ್ಯೂಢ ಗುಣ ಅಂದ್ರೆ ಏನು, ಅದಕ್ಕೆ ಮತ್ತು ನಾವು ಸೃಷ್ಟಿಗೆ ಹೋಗ್ಬೇಕು. ಈ ಜಗತ್ತು ತಯಾರಾಗಿದೆ, ಪ್ರಕೃತಿ ಅಂತ ಕರೀತಾರೆ ಇದನ್ನೆಲ್ಲ, ಜಡ ಪ್ರಕೃತಿ ಅಂತ. ಈ ಪ್ರಕೃತಿ ಮೂರು ರೀತಿಯಾಗಿದೆ, ವ್ಯಕ್ತ ಪ್ರಕೃತಿ, ವ್ಯಕ್ತಾವ್ಯಕ್ತ ಪ್ರಕೃತಿ, ಅವ್ಯಕ್ತ ಪ್ರಕೃತಿ ಅಂತ ಮೂರು. ಇದರಲ್ಲಿ ವ್ಯಕ್ತ ಪ್ರಕೃತಿ ಕಾಣುವಂತಹ ಪ್ರಕೃತಿ ಯಾವುದು, ಇದೆಲ್ಲ. ವ್ಯಕ್ತಾವ್ಯಕ್ತ ಪ್ರಕೃತಿ ಅಂತ ಹೇಳಿದರೆ ಕಾಣಿಸಿ ಕಾಣಿಸದೇ ಇರುವಂತದ್ದು ಯಾವುದು ಅಂದರೆ ಮೂರು ಗುಣಗಳು. ಮೂರು ಗುಣಗಳು ವ್ಯಕ್ತಾವ್ಯಕ್ತ ಪ್ರಕೃತಿ, ಈ ಜಗತ್ತೆಲ್ಲ ಅದರಿಂದ ತಯಾರಾದದ್ದು ವ್ಯಕ್ತ ಪ್ರಕೃತಿ. ಈ ಮೂರು ಗುಣಗಳು ಸೃಷ್ಟಿಯಲ್ಲಿ ಆದಿಯಲ್ಲಿ ಇರಲ್ಲ, ಮೂರು ಗುಣಗಳ ಅಂಶಗಳು ಇರುತ್ತೆ. ಸೂಕ್ಷ್ಮ ಪ್ರಕೃತಿ, ಸೂಕ್ಷ್ಮ ಪ್ರಕೃತಿ, ಅವ್ಯಕ್ತ ಪ್ರಕೃತಿ ಅಂದರೂ ಕೂಡ ಒಂದೇ. ಅದರಲ್ಲಿ ಏನಿರುತ್ತೆ, ಈಗ ಹೇಳಬೇಕಾದರೆ ನಿಮಗೆ ಸಾರಿನ ಪುಡಿ ಮಾಡಬೇಕು, ಧನಿಯಾ ಮೆಣಸಿನಕಾಯಿ ಎಲ್ಲ ರಾ ಮೆಟೀರಿಯಲ್ ಎಲ್ಲ ಒಂದು ಕಡೆ ಕೂತಿದೆ, ಅದರಿಂದ ನೀವೇನು ಮಾಡಿದ್ದೀರಿ, ಹುರಿದು ಸಾರಿನ ಪುಡಿ ಮಾಡಿದ್ದೀರಿ, ಅದರಿಂದ ತಯಾರಾದದ್ದು ಸಾರು. ಸಾರು ವ್ಯಕ್ತ ಪ್ರಕೃತಿ, ಸಾರಿನ ಪುಡಿ ವ್ಯಕ್ತಾವ್ಯಕ್ತ ಪ್ರಕೃತಿ, ಸಾರಿನ ಪುಡಿಗೆ ಬೇಕಾದ ಸರಕೆಲ್ಲ ಅವ್ಯಕ್ತ ಪ್ರಕೃತಿ. ಹಾಗೆ ಮೂರು ಗುಣಗಳು ತಯಾರಾಗಲಿಕ್ಕೆ ಬೇಕಾಗಿದ್ದೇನು ಅಂದ್ರೆ ಮೂರು ಗುಣಗಳ ಸೂಕ್ಷ್ಮವಾದ ಅಂಶಗಳು ಅಥವಾ ಬಿಂದುಗಳು ಅಂತ ಕರೀತಾರೆ. ಸತ್ವಗುಣದ ಚಿಕ್ಕ 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 ಮೈನ್ಯೂಟ್ ಪಾರ್ಟಿಕಲ್ಸ್ ಬಿಂದುಗಳು ಸೇರಿದರೆ ಸತ್ವಗುಣದ ಚಿಕ್ಕ ಚಿಕ್ಕ ಭಾಗಗಳೆಲ್ಲ ರಾಶಿ ಬಿದ್ದಿದೆ. ರಜೋಗುಣದ್ದು ಬಿದ್ದಿದೆ, ತಮೋಗುಣದ್ದು ಬಿದ್ದಿದೆ. ಈ ಮೂರು ಗುಣದ ರಾಶಿಯಿಂದ ಭಗವಂತ ಸತ್ವಗುಣದಿಂದ ಆ ರಾಶಿಯನ್ನು ತೆಗೆದ, ಮುದ್ದೆ ಮಾಡಿದ, ಸತ್ವಗುಣ ಅಂತ ಮಾಡಿದ. ರಜೋಗುಣದ ರಾಶಿಯಿಂದ ತೆಗೆದ ಆ ಅಂಶಗಳು ಬಿಂದುಗಳನ್ನೆಲ್ಲ ಒಂದು ಕಡೆ ಮುದ್ದೆ ಮಾಡಿದ, ಅದನ್ನ ರಜೋಗುಣ ಅಂತ ಕರೆದ. ತಮೋ ಅಂಶಗಳನ್ನೆಲ್ಲ ತೆಗೆದ, ಅದನ್ನ ಮುದ್ದೆ ಮಾಡಿದ, ತಮೋ ಗುಣ ಅಂತ ಕರೆದ. ಹೌದಾ? ಹಾಗೆ ಈ ಅವ್ಯಕ್ತ ಪ್ರಕೃತಿ ಹೇಗಿದೆ? ಸತ್ವಗುಣ, ರಜೋಗುಣ, ತಮೋಗುಣ ಇಲ್ಲ. ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ. ಅವ್ಯಕ್ತ ಪ್ರಕೃತಿ, ಪ್ರಳಯ ಕಾಲದಲ್ಲಿ ಪ್ರಕೃತಿ ಹೇಗಿದೆ ಅಂದ್ರೆ ಮೂರು ಗುಣಗಳಿಂದ ಇಲ್ಲ. ಮೂರು ಗುಣಗಳ ಸೂಕ್ಷ್ಮಾಂಶಗಳು ಮಾತ್ರ ಕೂತಿವೆ. ಸೂಕ್ಷ್ಮಾಂಶಗಳು ಮಾತ್ರ ಕೂತಿವೆ. ಗೋಧಿ ಹಿಟ್ಟಿದೆ, ಅದರಿಂದ ಮುದ್ದೆ ಕಲಸಿದ್ದೀರ, ಅದರಿಂದ ಚಪಾತಿ ಮಾಡಿದ್ದೀರ. ಮುದ್ದೆ ಅದೊಂದು ಸ್ಥಿತಿ, ಅದು ಬರಲಿಕ್ಕೆ ಕಾರಣ ಯಾವುದು? ಹಿಟ್ಟು. ಹಾಗೆ ಸತ್ವಗುಣ ಎಂಬ ಮುದ್ದೆ ತಯಾರಾಗಲಿಕ್ಕೆ ಕಾರಣ ಯಾವುದು? ಸತ್ವಗುಣದ ಅಂಶಗಳು, ಹಿಟ್ಟಿನಂತ ಅಂಶಗಳೆಲ್ಲ ಪ್ರಕೃತಿಯಲ್ಲಿ ಕೂತಿ. ಹಾಗಾದರೆ ಸೃಷ್ಟಿಕಾಲದಲ್ಲಿ ಭಗವಂತ ಏನು ಮಾಡುತ್ತಾನೆ? ಆ ಅವ್ಯಕ್ತ ಪ್ರಕೃತಿ, ಈ ಅಂಶಗಳಿಂದ ಕೂಡಿದ ಪ್ರಕೃತಿಯಲ್ಲಿ, ಹಿಟ್ಟಿನಂತ ಈ ಅಂಶಗಳಿಂದ ಕೂಡಿದ ಪ್ರಕೃತಿಯಿಂದ ಸತ್ವಾಂಶದ ಆ ಹಿಟ್ಟನ್ನು ತೆಗಿತಾನೆ, ಸತ್ವದ ಮುದ್ದೆಯನ್ನು ಮಾಡುತ್ತಾನೆ. ರಜೋ ಅಂಶಗಳು ತೆಗಿತಾನೆ, ಆ ಮುದ್ದೆಯನ್ನು ಮಾಡುತ್ತಾನೆ. ತಮೋ ಅಂಶಗಳು ತೆಗಿತಾನೆ, ಆ ಮುದ್ದೆಯನ್ನು ಮಾಡುತ್ತಾನೆ, ಹೆಸರಿಡುತ್ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಮುದ್ದೆಯಿಂದ ಜಗತ್ತು ಕಟ್ತಾನೆ. ಇಷ್ಟು ನಡೆಯೋದು. ಯಾಕಿಷ್ಟು ಬಂದೆ ಅಂತ ಹೇಳಿದರೆ, ಅವ್ಯಕ್ತ ಪ್ರಕೃತಿ, ಪ್ರಳಯ ಕಾಲದಲ್ಲಿರುವ ಪ್ರಕೃತಿ ಏನಿದೆ, ಬರೇ ಸೂಕ್ಷ್ಮ ಅಂಶಗಳ ರೂಪದಲ್ಲಿದೆ, ಗುಣಗಳ ರೂಪದಲ್ಲಿಲ್ಲ ಅಂತ ಇಷ್ಟಕ್ಕೂ ಅರ್ಥ ಆಯಿತು. ಹೌದಾ? ಈಗ ಜೀವನ ಲಿಂಗದೇಹ ಎಂಥದ್ದು? ಮೂರು ಗುಣಗಳಿಂದ ತಯಾರಾದದ್ದು ಅಂತಂದ್ರು. ಅವಾಗ ಜೀವನಿಗೆ ಲಿಂಗದೇಹ ಪ್ರಳಯ ಕಾಲದಲ್ಲೂ ಇರುತ್ತೋ ಇಲ್ವೋ? ಇರಲೇಬೇಕು. ಅನಾದಿಯಿಂದ ಇದ್ದೇ ಇದು ಜೀವನಿಗೆ ಲಿಂಗದೇಹ, ಪ್ರಳಯ ಕಾಲದಲ್ಲೂ ಇರಲೇಬೇಕು. ಪ್ರಳಯ ಕಾಲದಲ್ಲಿ ಇರೋದಾದರೆ, ಅದು ಮೂರು ಗುಣಗಳಿಂದ ತಯಾರಾಗೋದಾದರೆ, ಮೂರು ಗುಣದ ರೂಪದಲ್ಲಿರುತ್ತೋ? ಅದರಲ್ಲಿ ಮೂರು ಗುಣದ ಸೂಕ್ಷ್ಮಾಂಶಗಳಿಂದ ತಯಾರಾದದ್ದು ಲಿಂಗದೇಹ. ಈಗ ಅರ್ಥ ಆಯ್ತಾ? ಅವ್ಯೂಢ ಗುಣತ್ರಯಾತ್ಮಕಂ ಅಂದ್ರೆ ವ್ಯೂಢ ಅಂದ್ರೆ ವ್ಯಾಪಿಸಿರುವ, ವ್ಯಾಕೋಚ ಹೊಂದಿದ ಗುಣಗಳಲ್ಲ, ಸಂಕೋಚ ರೂಪದ ಸೂಕ್ಷ್ಮಾಂಶಗಳಿಂದ ತಯಾರಾದದ್ದು ಲಿಂಗದೇಹ. ಅವ್ಯೂಢ ಗುಣತ್ರಯಾತ್ಮಕಂ ಷೋಡಶ ಕಲಾತ್ಮಕಂ. ಇನ್ನ ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಅಂದರೆ, ಇಂಥ ಲಿಂಗದೇಹ ಜೀವನ ಸುತ್ತೂ ಸದಾಕಾಲ ಇದ್ದು ಏನು ಮಾಡುತ್ತೆ ಅಂದ್ರೆ, ಮೂರು ಲಕ್ಷಣಗಳಿಂದ ಕೂಡಿದೆ. ಪ್ರಕಾಶ, ಕ್ರಿಯಾ, ಆವರಣ, ಶಕ್ತಿಯುತಂ. ಆ ಲಕ್ಷಣ ಏನದು ಅಂದ್ರೆ ಪ್ರಕಾಶ. ಇವಾಗ ಬೆಳಕು ಬರ್ತಾ ಇದೆ ಟ್ಯೂಬ್ಲೈಟ್ ಇಂದ, ಅದರ ಸುತ್ತೂ ಸಿಮೆಂಟ್ ಗೋಡೆ ಕಟ್ಬಿಟ್ರೆ ಬೆಳಕು ಬರಲ್ಲ. ಟ್ರಾನ್ಸ್ಪರೆಂಟ್ ಪೇಪರ್ ಹಾಕಿದ್ರೆ ಬೆಳಕು ಬರುತ್ತೆ. ಈ ಲಿಂಗದೇಹ ಜೀವನ ಸುತ್ತು ಗೋಡೆಯಂತೆ ಇದೆಯಲ್ಲ ಸುತ್ತು, ಅಂತ ಕಾಲಕ್ಕೆ ಇದರ ಒಳಗಿಂದ ಜೀವನ ಪ್ರಕಾಶ ಹೊರಗೆ ಬರುತ್ತಾ ಬರಲ್ವಾ ಅಂದ್ರೆ ಬರುತ್ತೆ. ಪ್ರಕಾಶ ಶಕ್ತಿ ಇದೆ ಅಂದರೆ ಜೀವನ ತಿಳುವಳಿಕೆಯನ್ನ ತನ್ನ ಮೂಲಕ ಹೊರಗೆ ಕಳಿಸುತ್ತೆ, ಹಾಗೆ ಒಳಗೆ ಬರುವುದನ್ನು ಅಲೋ ಮಾಡುತ್ತೆ. ಹೇಗೆ? ಪ್ರೊವೈಡೆಡ್ ಬ್ರಾಕೆಟ್ ಅಲ್ಲಿ ಬಣ್ಣ ಅಂಟಿಸಿ. ಹೊರಗೆ ತಿಳುವಳಿಕೆ ಹೋಗಬೇಕಾದರೂ ತನ್ನ ಬಣ್ಣ ಅಂಟಿಸಿ ಕಳಿಸುತ್ತೆ, ಹೊರಗಿಂದ ತಿಳುವಳಿಕೆ ಬರಬೇಕಾದರೂ ಬಣ್ಣ ಸಹಿತವಾಗಿಯೇ ಜೀವನಿಗೆ ಬರುತ್ತೆ. ಈ ತರ ಸೇರ್ತಾ ಇದೆ. ಈ ರೀತಿಯಾಗಿ ಪ್ರಕಾಶ ಶಕ್ತಿ, ಇನ್ನ ಕ್ರಿಯಾಶಕ್ತಿ ಅಂತ ಹೇಳ್ತಾರೆ. ಈ ಲಿಂಗ ದೇಹದಿಂದ ಜೀವನಿಗೆ ಏನಾಗುತ್ತೆ ಅಂದ್ರೆ, ಅದು ಬೇಕು ಇದು ಬೇಕು ಎಂಬ ಹಂಬಲ, ಆ ಬೇಡದ್ದೆಲ್ಲ ಬೇಕು ಅಂತ ಇಚ್ಛಾ ಅದಕ್ಕೆ ತಯತ್ತಕ್ಕಂತಹ ಪ್ರಯತ್ನ ಬರ್ತಾ ಇರುತ್ತೆ. ಆ ಪ್ರಯತ್ನ ನಮ್ಮಲ್ಲಿ ಹೇಗೆ ಬರುತ್ತೆ ಅಂದರೆ ಆ ರಜೋಗುಣದಿಂದ ಬಂದಿರತಕ್ಕಂಥ ಈ ಲಿಂಗ ದೇಹದ ಪ್ರಭಾವ ಆವರಣ ಶಕ್ತಿ ಅಂತ ಪ್ರವಚನ ಕೇಳ್ತಾ ಇದ್ದೀವಿ, ತುಂಬಾ ಸಲ ಕೇಳಿದ್ದೀವಿ, ತಿಳುವಳಿಕೆ ಬರ್ತಾ ಇಲ್ಲ. ಕೇಳಿದಷ್ಟೊತ್ತು ಎಲ್ಲ ಕೇಳಿದಂತೆ ಇರುತ್ತೆ, ಮತ್ತೆ ಅನುಷ್ಠಾನ ಕೇಳಲಿಕ್ಕೆ ಹೋದಾಗ ಎಲ್ಲ ತೆಗೆದು ಬ್ರಷ್ ಹಾಕಿ ಕಳೆದಂತೆ ಹೋಗಿರುತ್ತೆ. ಅದು ಲಿಂಗ ದೇಹದ ಪ್ರಭಾವ ಅಂತಾರೆ. ಅಂದರೆ ಎಷ್ಟೇ ತಿಳುವಳಿಕೆ ಇದ್ರೂ ಅದು ಅನುಭವಕ್ಕೆ ಬಾರದಂತೆ ಮಾಡ್ತಾ ಇರುತ್ತೆ ಲಿಂಗ ದೇಹ. ಈ ತಿಳುವಳಿಕೆ ಅನುಷ್ಠಾನಕ್ಕೆ ಬಾರದಂತೆ ಅನುಭವಕ್ಕೆ ಬಾರದಂತೆ ಮಾಡುವುದೇ ಲಿಂಗದೇಹದ ಪ್ರಭಾವ. ಪ್ರಕಾಶ ಕ್ರಿಯಾ ಆವರಣ ಲಕ್ಷಣ ಶಕ್ತಿಯುತಂ. ಇಂಥ ಲಿಂಗದೇಹ ಅನಾದಿಯಿಂದ ಇದ್ದ ಲಿಂಗದೇಹ ಜೀವನ ಸುತ್ತು ಇರುವ ಲಿಂಗದೇಹದ ಅಂಟನ್ನ ದೇವ ಕೊಟ್ಟ. ಅಂಟು ದೇವ ಕೊಟ್ಟ ಅಂದರೆ ಅದರ ಮೂರು ಗುಣಗಳ ಬಣ್ಣ ಜೀವನಿಗೆ ಬೆರೆಯುವಂತೆ ಮಾಡ್ತಾ ಇದ್ದ. ಅದನ್ನ
ಯಾರು ಹೇಳಿದ್ರು ನಿಮ್ದೇ ಭಂಗ ಮತ್ತೆ ಬ್ರಹ್ಮದೇವರು ಉದ್ರ ಸೇರ್ತದೆ
ನಿಮ್ದೇ ಭಂಗ ಆಗುತ್ತೆ. ಗಂಗಾ ಸೃಷ್ಟಿ ಮಾಡಿದಾಗ ಬೇರೆ ಜೀವರಾಶಿ
ಸ್ವಲ್ಪ ನಿಲ್ಲಿ, ತಿಳುವಳಿಕೆಲ್ಲ ಬೇರೆ ಬೇರೆ ಹಾದಿಯಲ್ಲಿ ಹೋಗ್ತಾ ಇದೆ. ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ಜೀವ ಲಿಂಗದೇಹ ಸಹಿತವಾಗಿಯೇನೇ ಅಪರೋಕ್ಷ ಜ್ಞಾನ ಆದ ಮೇಲೆ ಬ್ರಹ್ಮದೇವರ ಸನ್ನಿಧಾನದಲ್ಲಿರ್ತಾನೆ. ಪ್ರಳಯ ಕಾಲದಲ್ಲಿ ಲಿಂಗದೇಹ ಸಹಿತವಾಗಿಯೇ ದೇವರ ಉದರದಲ್ಲಿರ್ತಾನೆ ಬ್ರಹ್ಮದೇವರು ಉದಯಾನಿಷ್ಠಾನ. ಅದು ಯಾವಾಗ ಅಂದರೆ ಪ್ರಳಯ ಕಾಲ ಮುಗಿದು ಸೃಷ್ಟಿ ಪ್ರಾರಂಭ ಆದಾಗ ಸೃಷ್ಟಿಗೆ ಬರುವವರನ್ನ ಸೃಷ್ಟಿಗೆ ಕಳಿಸಿ ಮೋಕ್ಷದಲ್ಲಿರಬೇಕಾದವರನ್ನ ಮೋಕ್ಷಕ್ಕೆ ಕಳಿಸಿ ಈಗ ನ್ಯೂ ಎಂಟ್ರಿ ಮೋಕ್ಷಕ್ಕೆ ನಾವೆಲ್ಲ ಅಂಥವರನ್ನ ಕರಕೊಂಡು ಲಿಂಗದೇಹ ವಿರಜಾ ನದಿ ಸ್ನಾನದಲ್ಲಿ ಬಿಡಿಸಿ ಅವಾಗ ಕರ್ಕೊಂಡು ಹೋಗ್ತಾರಷ್ಟೇ ಹೊರತು ಪ್ರಳಯ ಕಾಲದಲ್ಲೇ ನಮ್ಮ ಲಿಂಗದೇಹ ಎಲ್ಲ ಬಿಡಿಸಿ ಕೂಡಿಸಲ್ಲ. ಸರಿಯಾ? ಇನ್ನ ಅನಾದಿ
ಬೇರೆ ಮುಷ್ಟಿತ ಈ ಜೀವರಾಶಿ ಮುಷ್ಟಿ
ಆಗಲೇ ಬ್ರಹ್ಮದೇವ ಬೀಜ ಸ್ನಾನ ಮಾಡಿಸಿ ನಿನ್ನೇ ಭಂಗ ಆಗಿ ಮುದ್ರೆ ಸೇರುತ್ತೆ.
ಯಾರು ಹೇಳಿದ್ರು?
ನೀವು ಅದಕ್ಕೆ ಇದೆಯಲ್ಲ
ಅಪಾರ್ಥ ಮಾಡಿಕೊಂಡ್ರಿ ನೀವು, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಂತ ಅರ್ಥ. ದಾಸರಾಯರೆಂದು ಹೇಳಿಲ್ಲ, ಬೇಕಾದ ತೆಗೆದು ನೋಡಿ, ಕ್ಲೀನ್ ಆಗಿ ವ್ಯಾಖ್ಯಾನಕಾರರೆಲ್ಲರೂ ಕೊಟ್ಟಿದ್ದಾರೆ, ಎಲ್ಲದರಲ್ಲಿ ಕೊಟ್ಟಿದ್ದಾರೆ. ಬ್ರಹ್ಮದೇವರ ಸಹಿತ ವಿರಜಾ ಸ್ನಾನ ಮಾಡಿ ಲಿಂಗದೇಹ ಭಂಗ ಆಗುತ್ತೆ ಅಂತ ಕೊಟ್ಟಿದ್ದಾರಷ್ಟೇ ಹೊರತು ಪ್ರಳಯ ಕಾಲದಲ್ಲೇ ಆಗುತ್ತೆ ಅಂತ ನಿಮ್ ಕೊಟ್ಟಿದ್ದಾರಾ? ಇಲ್ಲ. ಹೌದು, ಆಗೋದೇನೋ ಸತ್ಯ. ಯಾವಾಗ? ಪ್ರಳಯ ಕಾಲ ಮುಗಿದು ಸೃಷ್ಟಿಕಾಲದಲ್ಲಿ ಬ್ರಹ್ಮದೇವರ ಸಹಿತ ನಾವು ಮೋಕ್ಷಕ್ಕೆ ಹೊರಡುವಾಗ ಲಿಂಗದೇಹ ಭಂಗ ಆಗುತ್ತೆ ವಿರಜಾನದಿ ಸ್ನಾನದಿಂದ. ಅದರಿಂದ ನಿಮ್ ಪ್ರಶ್ನೆ ಏನು? ದೇವರ ಹೊಟ್ಟೆಯಲ್ಲಿರುವಾಗ ಈ ಮೂರು ಗುಣಗಳು ಇಲ್ಲದಿರುವಾಗ ಲಿಂಗದೇಹ ಎಲ್ಲಿ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ ಹೇಳಿದೆ. ಸೂಕ್ಷ್ಮ ರೂಪದಲ್ಲಿ ಇದೆಯಲ್ವಾ? ಸೂಕ್ಷ್ಮ ರೂಪದಿಂದ ಇದ್ದ ಗುಣಗಳ ಸೂಕ್ಷ್ಮ ರೂಪಗಳೆಲ್ಲ ಅಂಶಗಳೆಲ್ಲ ಅದರಿಂದಲೇ ಲಿಂಗದೇಹ ತಯಾರಾದ, ಗುಣಗಳಿಂದ ತಯಾರಾದದ್ದಲ್ಲ ಅಂತ ಹೇಳಿ. ಒಟ್ಟಾರೆ ಲಿಂಗದೇಹ ಇದೆ, ಅದರ ಇನ್ಗ್ರೀಡಿಯೆಂಟ್ಸ್ ಬೇರೆ ಅಷ್ಟೇ. ಇನ್ಗ್ರೀಡಿಯೆಂಟ್ಸ್ ಬೇರೆ.
ಜೀವ ಹುಟ್ಟಿದಾಗಿಂದ ಸೃಷ್ಟಿಯಾದ ಲಿಂಗದೇಹ ಇದೇ ಮೋಕ್ಷ ತನಕ
ಅನಾದಿಯಿಂದ ಲಿಂಗದೇಹ ಇದೆ.
ಆದರೆ ಆ ಗುಂಪಿನಲ್ಲಿ ಕೆಲವು ಸೃಷ್ಟಿ ಆಗಿರುತ್ತೆ, ಕೆಲವು ಸೃಷ್ಟಿ ಆಗಲ್ಲ. ದೇವರ ಉದರದಲ್ಲೇ ಇರುತ್ತದೆ. ಅಂದ್ರೆ ದೇವರ ಉದರಲ್ಲಿದ್ದಾರು ಕೂಡ ಲಿಂಗದೇಹ ಇದ್ದೇ ಇರುತ್ತೆ, ಸೃಷ್ಟಿ ಆದಾಗ ಕೂಡ ಇದ್ದೇ ಇರುತ್ತೆ, 51 ವರ್ಷ ಬ್ರಹ್ಮದೇವ ತಪಸ್ ಮಾಡ ಕೂಡ ಇದ್ದೇ ಇರುತ್ತೆ. ಅದಾದ್ಮೇಲೆ ಸ್ಥಿತಿ ಸ್ಟಾರ್ಟ್ ಆಗುತ್ತೆ.
ಬ್ರಹ್ಮದೇವರ ಪ್ರಳಯ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗುವಾಗ ನಾವು ಹೋಗುವಾಗ ಅಲ್ಲಿ ವಿರಜಾ ನದಿ ಸ್ನಾನ ಪರ್ಯಂತ ಲಿಂಗದೇಹ ಇದೇ ಇರುತ್ತೆ.
ಅದಾದ್ಮೇಲೆ ಮೋಕ್ಷಕ್ಕೆ ಹೋದ್ಮೇಲೆ ಭಗವಂತ ಉದರ ಇದ್ರೂ ಕೂಡ ಲಿಂಗದೇಹ ಇರೋದಿಲ್ಲ, ಆ ಜೀವರಾಶಿ ಮಾತ್ರ ಲಿಂಗದೇಹಗಳು.
ಮೋಕ್ಷಕ್ಕೆ ಹೋದ ಮೇಲೆ ಮತ್ತು ಪ್ರಳಯ ಬಂದಾಗ ಆ ಜೀವರಾಶಿಗಳನ್ನ ಮತ್ತು ದೇವರು ಉದರದಲ್ಲಿಟ್ಟಾಗ ಅವಾಗ ಲಿಂಗದೇಹ ಅವರಿಗಿರಲ್ಲ.
ಇರ್ತಾರೆ
ಇರಲ್ಲ ಅಂತ ಯಾರು ಹೇಳಿಲ್ಲ.
ಅನಂತ ಮುಕ್ತರು ಇರ್ತಾನೆ, ಮುಕ್ತಿಜನ ಒಂದ್ ಕಡೆ ಇರ್ತಾನೆ, ಅನಂತ ಮುಕ್ತರು ಒಂದ್ ಕಡೆ ಇರ್ತಾನೆ
ಇರ್ತಾನೆ.
ಮೊದಲು ಸೃಷ್ಟಿ ಆಗತ್ತೆ, ಆದಿಯಲ್ಲಿ ಸೃಷ್ಟಿ. ಈ ಧರ್ಮ ಹೇಗ ಅಂಟ್ಕೊಳತ್ತ ಅಂತ
ಬಂದೆ ಬಂದೆ.
ಅಶುದ್ಧಾವಸ್ಥೆಯಲ್ಲಿ ಧರ್ಮ
ಹೇಗಂತಾಗಿ ಮೋಕ್ಷ ಸಾಧ್ಯ ಆದ್ಯ ಸಹಿತ ಲಿಂಗದೇ ಭಿನ್ನಸ್ಯ ಲಿಂಗಸ್ಯ ಚೇತನಸ್ಯ ಲಿಂಗಸ್ಯ ಅಂತ ಹೇಳಿಲ್ಲ. ಭಿನ್ನಸ್ಯ ಲಿಂಗಸ್ಯ ಇದನ್ನು ತಗೊಳ್ಳಿ ಆಶಾರ
ಯಾವಾಗ
ಅದು ವಿಜಯಾನದಿಗೆ ಮಾಡಿದಾಗ ಮೋಕ್ಷ ಕೋರ್ಕಿಂತ ಮುಂಚೆ ವಿಜಯಾನದಿಗೆ ಹೋದಾಗ ಈ 15 ಕಲೆಗಳಿರ್ತದ ಆದ್ರೆ ಒಂದು ಕಡೆ ಮಾತ್ರ ಉಳ್ಕೊಡ್ತಾರೆ ಅದು ಮೋಕ್ಷ ಕೋರ್ಸಿಂತ ಇರುತ್ತೆ. ಅದಿಲ್ಲದೆ ಹೋದ್ರೆ ಮೋಕ್ಷದಲ್ಲಿ ಅವ್ರಿಗೆ ಜ್ಞಾನವೇ ಇರಲಿಲ್ಲ. ಅದನ್ನೇ ಆಚಾರ
ಮನಸ್ಸು ಒಂದಿರುತ್ತೆ ಅಂತ
ಮನಸ್ಸು ಅಂತ ಹೇಳ್ತಲ್ಲ, ಎರಡು ಮನಸ್ಸು ಇರ್ತಾರೆ, ಒಂದು ಮನಸ್ಸು ತಗೊಂಡು ಇನ್ನೊಂದು ಮನಸ್ಸು ಉಳ್ಕೊಂಡ್ಬಿಟ್ಟಿರ್ತಾರೆ. ಆ ಮನಸ್ಸಿರೋದ್ರೆ ಅವ್ರಿಗೆ ಜ್ಞಾನ ಇರುತ್ತೆ.
ಅಯ್ಯೋ ರಾಮ ಆಗಲ್ಲ, ತಪ್ಪೇನ ಬಂದಿದ್ದಲ್ಲಿ ಏನದು
ಆಚಾರ
ಒಂದು ನಿಮಿಷ. ಅಯ್ಯೋ ಆಚಾರ ಪಂಕ್ತಿ ಸರಿಯನ್ನ ಅರ್ಥ ಮಾಡ್ಕೊಳ್ತಂಗಲ್ಲ ಹೇಗೆ ಇದು ನಾಳೆ ಪಂಕ್ತಿ ತರ್ತೀರಲ್ಲ ಪಂಕ್ತಿ ಅಂತ ನಾನು ಸರಿಯಾಗಿ ಹೇಳ್ತೀನಿ. ಲಿಂಗ ದೇಹ ಏನಿದೆ ನೀವು ಹೇಳೋದು, ಲಿಂಗ ದೇಹದಲ್ಲಿ ಹೋಗಬೇಕಾಗಿದ್ದು ಹೋಗಿ ಮನೋರೂಪವಾಗಿರತಕ್ಕಂಥದ್ದು ಒಂದು ಉಳಿದಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ಆ ಮನಸ್ಸು ಜಡವೋ ಚೇತನಾತ್ಮಕವೋ ಹೇಗಿರುತ್ತೆ? ಲಿಂಗ ದೇಹದ ಸಂಬಂಧಪಟ್ಟ 16 ಕಲೆಗಳಲ್ಲಿ ಮನಸ್ಸೊಂದಿದೆಯಲ್ಲ ಅದು ಚೇತನಾತ್ಮಕ ಅಂತ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದ್ದಾರೆ? ಸರ್ವಥ ಇಲ್ಲ. ಅಯ್ಯೋ ಇಲ್ಲ, ಒಂದು ನಿಮಿಷ ಇರಿ. ಜೀವನಿಗೆ ಸುತ್ತು ಇರತಕ್ಕಂಥ ಲಿಂಗ ದೇಹ ಅದರಲ್ಲಿ 16 ಕಲೆಗಳು ಪೂರ್ಣ ಜಡ, ಮನಸ್ಸು ಜಡ. ಆ ಜಡವಾದ ಮನಸ್ಸಿನಿಂದಲೇ ಇಷ್ಟೆಲ್ಲ ಕೆಲಸ ಇಲ್ಲಿ ಆಗ್ತಾ ಇದೆ. ಎರಡು ಮನಸ್ಸುಗಳು ಇರುವುದು ಸತ್ಯ. ಆ ಎರಡನೇ ಮನಸ್ಸು ಒಂದು ನಿಮಿಷ ಚೇತನಸ್ಸೆ ಅಲ್ಲಪ್ಪ ಹೇಳಿ ಕೇಳಿ. ಲಿಂಗ ದೇಹದಲ್ಲಿ ಚೇತನವೇ ಇಲ್ಲಲ್ಲಿ ಚೇತನಸ್ಯ ಲಿಂಗಸ್ಯ ಎಂಬ ಶಬ್ದವೇ ಪ್ರಯೋಗ ಇಲ್ಲ. ನಾಳೆ ಬಂದು ತೋರಿಸಿ ಹೇಳ್ತೇನೆ ನಾನು. ಅಲ್ಲ ಅದೇನಂದ್ರೆ ಲಿಂಗ ದೇಹದಲ್ಲಿ ಏನು ಮನಸ್ಸು ಅಂತ ಬರುತ್ತೆ ಅದು ಜಡ ಮಾತ್ರ. ಆ ಲಿಂಗ ದೇಹ ಇಲ್ಲದಿದ್ದರೆ ವಿರಜಾನಧಿಷ್ಠಾನದಿಂದ ಎಲ್ಲ ಹೋದ ಮೇಲೆ ಶುದ್ಧ ಚೈತನ್ಯ ರೂಪರಾಗಿ ಜೀವ ಉಳಿತಾನೆ. ಇಲ್ಲಿ ಸಂಸಾರದಲ್ಲಿ ಮನಸ್ಸು ಎರಡೂ ರೀತಿಯಾಗಿ ಕೆಲಸ ಮಾಡುತ್ತಾ ಇರುತ್ತೆ. ಎರಡು ಮನಸ್ಸುಗಳಿರುತ್ತೆ, ಇಲ್ಲೂ ಕೆಲಸ ಮಾಡುತ್ತೆ. ಯಾವುದು? ಚೇತನನ ಜೀವನ ಸ್ವರೂಪಭೂತವಾದ ಮನಸ್ಸೊಂದು, ಲಿಂಗದೇಹದಲ್ಲಿರುವಂತಹ ಮನಸ್ಸೊಂದು. ಲಿಂಗದೇಹದಲ್ಲಿರುವಂತಹ ಮನಸ್ಸು ಅದು ಅನಿರುದ್ಧ ದೇಹದಲ್ಲೂ ಸ್ಥೂಲ ದೇಹದಲ್ಲೂ ಬರುತ್ತೆ. ಜಡವೇ ಸ್ಥೂಲ ದೇಹದಲ್ಲಿ ಅನಿರುದ್ಧ ದೇಹದಲ್ಲಿ ಲಿಂಗ ದೇಹದಲ್ಲಿ ಇರತಕ್ಕಂಥ ಮನಸ್ಸೆಲ್ಲ ಜಡ. ಇನ್ನ ಚೇತನಾತ್ಮಕವಾದ ಮನಸ್ಸು ಎಂಬುದು ಎಲ್ಲಿದೆ ಅಂದರೆ ಅದು ಜೀವನ ಸ್ವರೂಪದಲ್ಲೇ ಕೂತಿದೆ. ಅದನ್ನೇ ಸಾಕ್ಷಿ ಅಂತ ಕರೀತಾರೆ. ಆ ಸಾಕ್ಷಿ ಲಿಂಗ ದೇಹದ ಮನಸ್ಸಲ್ಲ, ಸ್ವರೂಪ ದೇಹದ್ದು. ಚೇತನಾತ್ಮಕ ಮನಸ್ಸು ಎಂಬುದು ಜೀವನ ಸ್ವರೂಪದಲ್ಲಿ ಮಾತ್ರ ಇರುತ್ತೆ, ಅದು ಯಾವಾಗ್ಲೂ ಇರುತ್ತೆ. ಇಡೀ ಲಿಂಗದೇಹ ಹೋದರೂ ಕೂಡ ಅದಕ್ಕೇನು ಧಕ್ಕೆ ಇಲ್ಲ. ಅದು ಆಚಾರ ಹೇಳೋ ತಾತ್ಪರ್ಯ ಎಲ್ಲಿ ಅಂದ್ರೆ ಜಡವಾದ ಮನಸ್ಸು ಹೋಗುತ್ತೆ, ಚೇತನಾತ್ಮಕ ಮನಸ್ಸು ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಹೊರಟಾಗ ಆ ಚೇತನಾತ್ಮಕ ಮನಸ್ಸು ಎಲ್ಲಿಗೆ ಸಂಬಂಧಪಟ್ಟದ್ದು ಅಂದ್ರೆ ಸ್ವರೂಪಕ್ಕೆ ಸಂಬಂಧಪಟ್ಟದ್ದಷ್ಟೇ. ಇಲ್ಲದಿದ್ದರೆ ಲಿಂಗ ದೇಹದ ಒಂದು ಭಾಗ ಯಾವಾಗಲೂ ಮುಕ್ತಿಯಲ್ಲಿ ಇರುತ್ತೆ ಅಂದ್ರೆ ಲಿಂಗದೇಹ ಭಂಗ ಎಂಬ ಈ ಶಬ್ದವೇ ಕೂಡಲ್ಲ. ಲಿಂಗದೇಹದ ಅಂಟೇ ಇಲ್ಲ. ಲಿಂಗದೇಹ ದೋಷ, ಲಿಂಗದೇಹ ದೋಷ. ಲಿಂಗದೇಹದ ಆ ಮನಸ್ಸು ದುಷ್ಟ. ಆ ಮನಸ್ಸಿನಿಂದ ಯಾವಾಗಲೂ ಅಂಟು ಜೀವನಿಗೆ ಇಲ್ಲವೇ ಇಲ್ಲ. ಅದು ಬಿಡಿಸಲಿಕ್ಕೆ ಇಷ್ಟು ಸಾಧನೆ. ಅದರಿಂದ ಜೀವನ ಸ್ವರೂಪ ದೇಹದಲ್ಲಿರತಕ್ಕಂಥ ಮನಸ್ಸೇನಿರುತ್ತೆ ಅದೇ ಸಾಕ್ಷಿ ಅಂತ ಕರೀತಾರೆ. ಅದೇ ಮೋಕ್ಷದಲ್ಲಿ ಸದಾ ಕಾಲ ಜೀವನ ಜೊತೆಗಿರುವುದು. ಅದರ ಮೂಲಕವೇ ಜ್ಞಾನ ಜೀವನಿಗೆ ಬರ್ತಾ ಇರುವುದು. ಅನುಭವ ಎಲ್ಲ ಸ್ವರೂಪಭೂತವಾದ ಮನಸ್ಸಿನಿಂದಲೇ ಎಲ್ಲ ಎಲ್ಲವೂ ಸ್ವರೂಪಭೂತವಾದ ಮನಸ್ಸಿನಿಂದಲೇನೆ ಇರುತ್ತೆ.
ಕನಸಿನಲ್ಲೂ ಕೂಡ ಸಾಕ್ಷಿಯಿಂದ ಅನುಭವ ಆಗ್ತದೆ,
ಎಲ್ಲಾ ಕಡೆ ಆಗ್ತಾ ಬರುತ್ತೆ. ಈ ಎಲ್ಲಾ ಕಡೆ ಕೂಡ ಈ ಎಚ್ಚರ ಕಾಲದಲ್ಲೂ ಸ್ವಪ್ನ ಕಾಲದಲ್ಲೂ ಸಾಕ್ಷಿಯ ಮೂಲಕ ಅನುಭವ ನಮಗೆ ಯಾವಾಗಲೂ ಬರ್ತಾ ಇರುತ್ತೆ. ನೀರು ಕುಡಿತೀರಾ, ನೀರು ಕುಡಿದರೆ ಸುಖ ಆಗುತ್ತೆ. ಸುಖ ಯಾವುದರಿಂದ ಬರ್ತಾ ಇದೆ ಗೊತ್ತಾಗುತ್ತೆ ನಮಗೆ ಅಂದ್ರೆ ಸಾಕ್ಷಿಯಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಮಾಮೂಲು ಮನಸ್ಸಿನಿಂದ ಯಾವುದು ಅಲ್ಲವೋ ಅದನ್ನು ಕೂಡ ಗ್ರಹಣ ಮಾಡುತ್ತೆ, ಸಾಕ್ಷಿ ಮಾತ್ರ ಯಥಾರ್ಥವಾದ್ದನ್ನು ಗ್ರಹಣ ಮಾಡುತ್ತೆ, ಸುಳ್ಳಾದ್ದನ್ನು ಗ್ರಹಣ ಮಾಡೋದಿಲ್ಲ. ಅದು ಸಾಕ್ಷಿಗೂ ಜಡವಾದ ಮನಸ್ಸಿಗೂ ವ್ಯತ್ಯಾಸ, ಚೈತನ್ಯವಾದ ಮನಸ್ಸಿಗೂ ಜಡವಾದ ಮನಸ್ಸಿಗೂ ವ್ಯತ್ಯಾಸ. ಆದ್ದರಿಂದ ಈ ಲಿಂಗದೇಹದಲ್ಲಿ 15 ಕಲೆಗಳು ಹೋಗಿ ಒಂದು ಕಲೆ ಉಳಿಯುತ್ತೆ, ಆ ಒಂದು ಕಲೆ ಚೈತನ್ಯಾತ್ಮಕವಾದ್ದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಡೀ ಲಿಂಗದೇಹವೇ ಜಡಾತ್ಮಕ, ಜಡಾತ್ಮಕವಾದ್ದರಿಂದ ಅಲ್ಲಿರುವಂತಹ ಮನಸ್ಸು ಜಡವಾದ ಮನಸ್ಸೇ, ಅದು ಮತ್ತು ಮೋಕ್ಷದಲ್ಲಿ ಉಳಿಕೊಳ್ಳುವ ಪ್ರಸಂಗವೇ ಇಲ್ಲ. ಸರಿ, ಪ್ರಶ್ನೆಯಲ್ಲಿ ಬಂತು ಅನಾದಿ ಕರ್ಮ ಹೇಗೆ ಅಂತ. ಸರಿ, ಇದೊಂದು ಆಯ್ತಾ, ನೀವೇನು ಉತ್ತರ ಕೊಡ್ಲಿಕ್ಕೆ ಹೊರಟ್ರಿ ಅನಾದಿ ಕರ್ಮದ ಬಗ್ಗೆ? ಹೌದಾ, ಸರಿ. ಇಷ್ಟು ಅನಾದಿ ಕರ್ಮ ಹೇಗೆ ಅಂದಾಗ ಕೆಲವೊಂದನೇ ತಲೆಗೆ ಬರುವುದಿದೆ. ಜೀವ ಅನಾದಿಯಿಂದ ದೇವರ ಹೊಟ್ಟೆಯಲ್ಲೇ ಇದ್ದಾನೆ, ಹೌದಾ? ಯಾವ ಸ್ಥಿತಿಯಲ್ಲಿದ್ದಾನೆ? ಎಚ್ಚರದಲ್ಲೋ ಸ್ವಪ್ನದಲ್ಲೋ? ಸುಷುಪ್ತಿ. ಅದಕ್ಕೆ ಆಚಾರ ಬರೀತಾರೆ ತಾತ್ಪರ್ಯ ಸುಷುಪ್ತಿ ಸಂಸ್ಥಾನ್ ಅಂತ, ಸುಷುಪ್ತಿಯಲ್ಲೇ ಇದ್ದಾರೆ. ಸುಷುಪ್ತಿಯಲ್ಲಿರುವ ಜೀವ ಸುಷುಪ್ತಿಯಲ್ಲಿ ಏನೇನ್ ಕೆಲಸ ಮಾಡುತ್ತೆ? ಏನು ಮಾಡಲ್ಲ, ಹೌದಾ? ಅಲ್ಲ, ಎಚ್ಚರದಲ್ಲಿ ಎಲ್ಲಾ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಸ್ವಪ್ನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ, ಸುಷುಪ್ತಿಯಲ್ಲಿ ಮನಸ್ಸೂ ಮಾಡಲ್ಲ. ಅಂದರೆ ಈಗ ಜೀವನ ಅದನ್ನೇ ಹೇಳ್ತಾರೆ, ಶ್ವಾಸ ಮಾತ್ರ ಅವಶೇಷಿತಾಹ ಅಂತ ಮಾತ್ರ ಶಬ್ದ ಹಾಕ್ತಾರಲ್ಲಿ ಆಚಾರ್ಯರು. ಶ್ವಾಸ ಮಾತ್ರ ಅವಶೇಷಿತಾಹ ಅಂದರೆ ಬರೇ ಉಸಿರಾಟ ಒಂದೇ ಇರುತ್ತೆ, ಅಂದರೆ ಮಿಕ್ಕ ಯಾವುದೂ ಇಲ್ಲ ಅಂತ. ಸಾಮಾನ್ಯವಾಗಿ ಕರ್ಮ ಹೇಗೆ ಬಂತು ಅನಾದಿ ಕರ್ಮ ಅಂದರೆ, ನಮ್ಮ ತಲೆಯಲ್ಲಿ ಕರ್ಮ ಅಂಬುದು ಮಾಡಿದರೇನೆ ಹುಟ್ಟೋದು ಅಂತ ತಪ್ಪು ತಿಳುವಳಿಕೆ ಇದ್ದದ್ದರಿಂದ ಅದು ಯಾವಾಗ ಮೊದಲನೇ ಕರ್ಮ ಮಾಡಿದ್ದು ಅಂತ ಪ್ರಶ್ನೆ ಬರ್ತಾ ಇದೆ. ಕರ್ಮ ಮಾಡಿದರೇನೆ ಹುಟ್ಟೋದು ಅಂತ ಇಟ್ಟುಕೊಂಡದ್ದರಿಂದ ಈಗ ಮಾಡಿದ ಕರ್ಮಕ್ಕೆ ಮೊನ್ನೆ ಮಾಡಿದ ಕರ್ಮ, ಅದಕ್ಕೆ ಆ ಜನ್ಮದ ಕರ್ಮ, ಈ ಜನ್ಮದ ಕರ್ಮ ಅಂತ ಬರ್ತಾ ಇದೆ. ಆದರೆ ಕರ್ಮ ಮಾಡಿದರೆ ಹುಟ್ಟೋದಾದರೆ ಅನಾದಿ ಎಂಬುದು ಬಿದ್ದೋಗುತ್ತೆ. ಕರ್ಮ ಅನಾದಿ ಅಂತ ಕೂಡಲ್ಲ, ಹುಟ್ಟು ಬಂತಲ್ಲ, ಹುಟ್ಟು ಬಂತಂದ್ರೆ ಹುಟ್ಟು ಬರ್ಲಿಕ್ಕೆ ಮುಂಚೆ ಕರ್ಮ ಇಲ್ಲ ಅಂತಾಯಿತು. ಹಾಗಾದರೆ ಈ ಕರ್ಮ ಅಂದರೇನು, ಅದು ಹೇಗಿದೆ, ಸಂಪರ್ಕ ಹೇಗೆ ಬಂತು ಜೀವನಿಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಒಬ್ಬ ಕೆಲವರು ಉತ್ತರ ಮಾಮೂಲಾಗಿ ಕೊಡ್ತಾ ಇರ್ತಾರೆ ಏನಂತ, ಜೀವ ಅನಾದಿಯಿಂದ ದೇವರ ಹೊಟ್ಟೆಯಲ್ಲಿ ಮಲಗಿದ್ದ, ಚಿನ್ಮನಸ್ಸು ಮಾತ್ರ ಕೆಲಸ ಮಾಡುತ್ತಾ ಇತ್ತು, ಮನಸ್ಸು ಕೆಲಸ ಮಾಡುತ್ತಾ ಇತ್ತು, ಮನಸ್ಸು ಕೆಲಸ ಮಾಡಿದಾಗ ಅದರಿಂದ ಎಲ್ಲ ಆಕ್ಟಿವಿಟಿ ನಡೀತಾ ಇತ್ತು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಉತ್ತರ ಹೀಗೆ, ಸುಷುಪ್ತಿ ಸಂಸ್ಥಾನ್ ಅಂತ ಹೇಳಿ, ಸುಷುಪ್ತಿಯಲ್ಲಿ ಮಾತ್ರ ಇರ್ತಾರೆ ಅಂತ ಹೇಳಿ, ಸುಷುಪ್ತಿಯಲ್ಲಿ ಇರೋದ್ರು ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ ಇದ್ದರೆ, ಶ್ವಾಸ ಮಾತ್ರ ಅವಶೇಷಿತಾಹ ಅಂತ, ಇಲ್ಲದಿದ್ದರೆ ಶ್ವಾಸ ಮನೋ ಮಾತ್ರ ಅವಶೇಷಿತಾಹ ಅಂತ ಹೇಳಬೇಕಾಗಿತ್ತು. ಮನೋವ್ಯಾಪಾರ ಅವಶೇಷಿತಾಹ ಅಂತ ಹಾಗೂ ಹೇಳಬಹುದಾಗಿತ್ತು. ಇಲ್ಲ, ಶ್ವಾಸ ಮಾತ್ರ ಇರುತ್ತೆ ಅಂದ್ರೆ ಮನಸ್ಸಿನ ಯಾವ ಇದು ಇಲ್ಲ ಅಂತಾಯಿತು. ಹಾಗಾದರೆ ಮನಸ್ಸಿನಿಂದ ಅನಾದಿಯಿಂದ ವ್ಯಾಪಾರ ಆಗ್ತಾ ಇದೆ, ಅದರಿಂದ ಕರ್ಮ ಹುಟ್ಟಿತು ಎಂಬುದು ಬಿದೋಯ್ತು. ಹೌದಾ, ನಿಮಗೆ ಅರ್ಥ ಆಗುತ್ತೆ. ಹಾಗಾದ್ರೆ ಈ ಅನಾದಿ ಕರ್ಮ ಎಲ್ಲಿಂದ ಅಂದ್ರೆ ಇಷ್ಟು, ಅದಕ್ಕೆ ಆಚಾರ್ಯರು ಶಬ್ದ ಪ್ರಯೋಗ ಮಾಡುತ್ತಾರೆ. ಅನಾದಿ ಕರ್ಮ ಬೀಜ ಅಂತ ಬೀಜ ಶಬ್ದವನ್ನ ಪ್ರಯೋಗ ಮಾಡುತ್ತಾರೆ. ಏನು ಬೀಜ ಅಂದರೆ ನಮ್ಮ ಲಿಂಗದೇಹ ತಯಾರಾದದ್ದೇ ಅವಿದ್ಯಾ ಕಾಮ ಕರ್ಮಗಳಿಂದ ಅಂದರು. ಕರ್ಮದ ಬೀಜ ಯಾವುದು? ಲಿಂಗದೇಹದಲ್ಲಿದೆ. ಈಗ ಹೆಸರು ಕಾಳಿದೆ, ಪ್ಯಾಕೆಟಲ್ಲೇ ಕೂತಿತ್ತು, ನೀರಲ್ಲಿ ಹಾಕಿದು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಹೌದಾ? ಆದರೆ ಆ ಮೊಳಕೆ ಬಂದದ್ದು ನೀರಲ್ಲಿ ಹಾಕಿದ ಮೇಲೆ, ಮೊದಲಿಲ್ಲದೇ ಇಲ್ಲ. ಹಾಗೆ ಜೀವನ ಲಿಂಗದೇಹದಲ್ಲಿ ಕರ್ಮ ಬೀಜ ಅಂತ ಮೊದಲೇ ಇದೆ, ಅದು ಅನಾದಿಯಿಂದ ಇದೆ. ಆ ಕರ್ಮ ಬೀಜವನ್ನ ಭಗವಂತ ಏನು ಮಾಡುತ್ತಾ ಇದ್ದಾನೆ? ಅನಾದಿಯಿಂದ ಸೃಷ್ಟಿ ಪ್ರಾರಂಭ, ಯಾವ ಸೃಷ್ಟಿಯಲ್ಲಿ, ಯಾವಾಗ ಸೃಷ್ಟಿಯಲ್ಲಿ ಯಾವ ಜೀವರಾಶಿಯನ್ನ ಹೊರಗೆ ತೆಗೆಯಬೇಕು ಅಂತ ಇದ್ದಾನೋ, ಅದರಲ್ಲೂ ಮತ್ತೂ ಗೊಂದಲ, ಮುಷ್ಟಿ ಸೃಷ್ಟಿಯೋ ಸಮಿಷ್ಟಿ ಸೃಷ್ಟಿಯೋ ಅಂತ ಮತ ಅಲ್ಲಿ ಅರಣ್ಯಕಾಚಾರ ಮತ ಹಿಡ್ಕೊಂಡು ಹೋಗ್ತಾ ಇದ್ವಿ ನಾವು, ಗೊಂದಲಕ್ಕೆ ನಾವು ಹೋಗೋದೇ ಇಲ್ಲ. ಅವರೇನು ಹೇಳುತ್ತಾರೆ, ಯಾರು ಯಾವ ಕಲ್ಪದಲ್ಲಿ ಹುಟ್ಟಬೇಕು ಅಂತ ದೇವರ ಸಂಕಲ್ಪ ಇರುತ್ತೋ ಅಂತ ಜೀವರಾಶಿಯನ್ನ ಆ ಕಲ್ಪದಲ್ಲಿ ಹೊರಗೆ ತೆಗೆಯುತ್ತಾನೆ. ಅಂದ್ರೆ ಯಾರು ಆ ಕಲ್ಪದಲ್ಲಿ ಹುಟ್ಟಬೇಕು ಅಂತಿರಲ್ಲವೋ ಅವರು ಮತ್ತು ಹಾಗೆ ನಿದ್ದೆಯಲ್ಲಿ ಇರ್ತಾರೆ ಅಂತ ಹೇಳೋದರಿಂದ ಮುಷ್ಟಿ ಸೃಷ್ಟಿ ಎಂಬುದು ಸತ್ಯ ಆಗಿಬಿಡುತ್ತೆ. ಅವರಂತ ಅಪರೋಕ್ಷ ಜ್ಞಾನಿಗಳು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಹೌದು ಹೌದು ಅದರಲ್ಲಿ ಬರ್ತಾ ಎಲ್ಲಿ ಆ ದೇವರು ಮುಷ್ಟಿಯನ್ನ ತೆಗಿತಾನಲ್ಲ. ವಾದಿರಾದರೂ ಒಂದು ಕಡೆ ಹೇಳ್ತಾರೆ, ಎಷ್ಟು ಜನ ತರ್ತಾನೆ ಸೃಷ್ಟಿಗೆ? ಅನಂತ ಜೀವರಾಶಿಗಳನ್ನ ತರ್ತಾನೆ ಅಂತ ಹೇಳಿದ್ದರಿಂದ ಕೆಲವರನ್ನೇ ತಂದರೆ ಅನಂತ ಅಂತ ಆಗಲ್ಲ, ಆದ್ದರಿಂದ ಮುಷ್ಟಿ ಸೃಷ್ಟಿ ಕೂಡಲ್ಲ, ಎಲ್ಲರನ್ನ ತಂದಾರೆ ಅಂತ ಹೇಳಲೇಬೇಕು ಅಂತ ಒಂದು ರೀತಿ ವಾದ. ಅದಕ್ಕುತ್ತರ, ಅನಂತವಾದ ಜೀವರಾಶಿಗಳಲ್ಲಿ ಅನಂತ ಇಂಟು ಅನಂತ ಎಷ್ಟಾಗುತ್ತೆ? ಅನಂತ ಪ್ಲಸ್ ಅನಂತ ಎಷ್ಟಾಗತ್ತೆ? ಅನಂತ ಪ್ಲಸ್ ಅನಂತ ತೆಗೆದ್ರೆ, ಅನಂತದಲ್ಲಿ ಚೂರು ತೆಗೆದ್ರೆ ಅದು ಅನಂತವೇ ಅಲ್ಲ. ಹಾಗಾದರೆ ದೇವರು ಮುಷ್ಟಿ ತೆಗೆದಾಗ ಆ ಮುಷ್ಟಿಯಲ್ಲಿ ಎಷ್ಟು ಜೀವರಾಶಿ ಇದ್ರು ಅಂದ್ರೆ ಅನಂತ ಅಂದ್ರು. ಮುಷ್ಟಿಯಲ್ಲಿ ಬಂದ ಜೀವರಾಶಿಯೇ ಅನಂತ. ಅನಂತದಲ್ಲಿ ಅನಂತವನ್ನು ತೆಗೆದ್ರು ಹಾಕಿದ್ರಷ್ಟೇ. ಅದರಿಂದ ಅನಂತ ಜೀವರಾಶಿಗಳು ಅಂತ ವಾದಿರಾದರೂ ಹೇಳಿದ್ರಕ್ಕೆ ಇಲ್ಲ, ಅದು ಮುಷ್ಟಿ ಸೃಷ್ಟಿ ಅಲ್ಲ, ಎಲ್ಲರನ್ನು ತಂದರು ಅಂತ ಹೇಳಲಿಕ್ಕೆ ಆಗಲ್ಲ. ಸರಿ, ಇದೊಂದು ಅವೆಲ್ಲ ಸಂಬಂಧ ಇಲ್ಲ.
ಅಲ್ಲ,
ಅವರೇನು ಏನು ಉತ್ತರ ಕೊಡ್ತಾರೆ ಸಮಷ್ಟಿ ಸೃಷ್ಟಿಯವರು? ನೀವು ಹೀಗೆ ಹೇಳಿದ್ರೆ ಎಲ್ಲರನ್ನು ತರ್ತಾನೆ, ಒಬ್ಬರ ಮಾತ್ರ ಬ್ರಹ್ಮ ದೇವರೇ ಕೊಡಿಸ್ತಾನೆ, ತಪ್ಪೇನು?
ಅಲ್ಲಮ್ಮ,
ಸಮಿಷ್ಟಿ ಸೃಷ್ಟಿಯಲ್ಲಿ ಎಲ್ಲರೂ ಬ್ರಹ್ಮರಾಗಿ ಬರಬೇಕು ಅಂತ ನಿಯಮ ಇಲ್ಲ. ಒಂದು ವೇಳೆ ಎಲ್ಲರನ್ನ ತಂದ್ರೂ ಕೂಡ ಎಲ್ಲರೂ ಬ್ರಹ್ಮಪದದಲ್ಲೇ ಕೊಡಬೇಕು ಅಂತ ನಿಯಮ ಏನಿದೆ? ಅಂದ್ರೆ ಒಬ್ಬರನ್ನ ಮಾಡ್ತಾನೆ ಅದರಲ್ಲಿ. ಅಲ್ಲಮ್ಮ, ಎಲ್ಲರನ್ನ ತಂದ್ರೂ ಕೂಡ ಒಬ್ಬರನ್ನ ಕೂಡಿಸ್ತಾನಷ್ಟೇ, ಸಾಧನೆ ಮಾಡ್ತಾ ಇರ್ತಾರೆ ಅಷ್ಟೇ ಅಂತವ್ರು ಉತ್ತರ. ನೀವು ಅಯ್ಯೋ ರಾಮ, ನೀವು ಗಂಟು ಹರ್ಕೊಂಡ್ರೆ ಅದಕ್ಕೆ ಬರೋದಿಲ್ಲ. ಈ ರೀತಿ ಉತ್ತರ ಸರಿಯಲ್ಲ. ಇವಾಗ ಒಂದು ವಸ್ತು ಹೀಗಿದೆ ಅಂತ ಹೇಳಲಿಕ್ಕೆ ತರ್ಕದಿಂದ ಕೂಡಿಸಲಿಕ್ಕೆ ಆಗಲ್ಲ. ನೀವು ಮಾಡಿದ ತರ್ಕ ಸಮಿಷ್ಟಿ ಸೃಷ್ಟಿ ಅಂತ ಏನು ಬರ್ತಾ ಇದೆ ಅದನ್ನು ತಳ್ಳಿ ಹಾಕ್ಲಿಕ್ಕೆ ನಿಮ್ಮ ತರ್ಕ ಕೆಲಸಕ್ಕೆ ಬರಲ್ಲ. ಏನ್ ಬೇಕಾದ್ರೂ ಮಾಡ್ಲಿ ಅಮ್ಮ, ಎಲ್ಲ ಗುಂಪುಗಳು ತರ್ತಾನೆ, ಎಲ್ಲ ಗುಂಪು ಸಾಧನೆ ಮಾಡ್ತಾ ಇರ್ತಾರೆ, ಒಬ್ಬರನ್ನು ಬ್ರಹ್ಮದೇವರು ಮಾಡ್ತಾನೆ. ಗಡ್ಡಿ ದೇವ್ರು ಹೇಗೆ ಹಿಡಿದ್ರೆ ಹಾಕ್ತಾರಪ್ಪ ಎಲ್ಲರೂ ಮಾಡಬಾರ್ದ? ಯಾಕೆ ನೀವನ್ನ ಹಂಗಲ್ಲ, ಅಲ್ಲಿರ್ತಾರವರು, ನೀವೇನದೇ ನೀವಿಲ್ಲ ಅಲ್ಲ ಅಂದ್ರೆ ಆಗಲ್ಲ.
ಈಗ ಒಂದು ಕಲ್ಪದಲ್ಲಿ ಒಬ್ಬ ಬ್ರಹ್ಮ ಒಬ್ಬರು ಬಾಯ್ದು ಇನ್ನೊಂದು
ಅಂದ್ರೆ ದೇವರು
ಎಷ್ಟು
ಇರ್ಲಿ ಅಮ್ಮ. ಇವಾಗ ನೋಡಿ ನಿಮ್ದೇ ಭಜನಾ ಮಂಡಳಿ ಎಲ್ಲ ಇದೆ, ಎಲ್ಲಾ ಭಜನಾ ಮಂಡಳಿ ಇದೆ, ಎಲ್ಲಾ ಭಜನಾ ಮಂಡಳಿನ ಒಂದೇ ಸಲ ತಿರುಪತಿ ಕರ್ಕೊಂಡು ಹೋದ್ರು. ಮಾಮೂಲಾಗಿ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗೋದು ಅಲ್ಲಿ ಯಾವುದು ಉತ್ಸವ ಆದ ಕಾಲಕ್ಕೆ, ಕೆಲವರು ಮಾತು ಕರ್ಕೊಂಡು ಕೆಲವರಲ್ಲಿ ಇರ್ತಾರೆ. ಎಲ್ಲರೂ ಕರ್ಕೊಂಡು ಹೋದ್ರಪ್ಪ, ಕರ್ಕೊಂಡು ಹೋದ್ರೆ ಎಲ್ಲರೂ ಕರ್ಕೊಂಡು ಹೋದ್ರೆ ಅಲ್ಲಿ ಕೋಲ ಆಟ ಆಡೋದು ಯಾರು ಅಂತ, ಎಲ್ಲರೂ ಆಡ್ಲಿಕ್ಕೆ ಸ್ಪೇಸ್ ಸಾಕಾಗಲ್ಲ ಅಂತ ನೀವಂದ್ರೆ ಅದಕ್ಕೆ ಅವ್ರು ಅಂತಾರೆ ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಅದರಲ್ಲಿ ಲಾಟ್ರಿ ತೆಗಿತೀವಿ, ತೆಗೆದು ಬಿಟ್ಟು ಯಾರು ಬೇಕೋ ಕೆಲವರು ಮಾತು ಬಿಡ್ತೀವಿ, ಮಿಕ್ಕವರು ಸುಮ್ಮನೆ ಇರ್ತಾರೆ ಅಂದ್ರು. ಆಯ್ತು, ಅದೇ ತರ ಭಗವಂತ ಒಂದು ವೇಳೆ ಸಮಿಶ್ರ ಸೃಷ್ಟಿ ಮಾಡಿ ಎಲ್ಲಾರನ್ನ ತಂದ್ರೂ ಕೂಡ ಒಬ್ಬರೇ ಬ್ರಹ್ಮ ಪೋಷಣೆ ಕೊಡಬೇಕು ಅಂತ ನಿಯಮನ ಮಾಡಿದ್ರೆ ಅದಕ್ಕೆ ನಿಮ್ ವಾದ ಬಿದ್ದೋಯ್ತು ಅಲ್ಲ ಅಂತ ಜಗಳ ಆಡ್ಲಿಕ್ಕೇನು ಇಲ್ಲ ಅಲ್ಲಿ. ಅವನಿಚ್ಛ ಏನ ಮಾಡ್ಲಿಕ್ಕಾಗತ್ತೆ ನಿಮಗೆ? ಏ ಇಲ್ಲ, ಇಷ್ಟು ಗುಂಪು ಮಾಡ್ತೇನೆ ಮಾಡ್ತೀನಿ ಅಂತಾನೆ. ಎಷ್ಟು ಇಷ್ಟು ಜನ ಗುಂಪು ಮಾಡಿದೆ ಅಷ್ಟು ಗುಂಪು ಮಾಡ್ಲಿಕ್ಕಾಗಲ್ಲ ದೇವರಿಗೆ, ಎಷ್ಟು ಬೇಕಾದ್ರೂ ಗುಂಪು ಮಾಡ್ತಾನೆ. ಏನಂತಪ್ಪ ಇವಾಗ ಎಷ್ಟು ಬೇಕಾದ್ರೂ ಗುಂಪು ಮಾಡ್ತಾನೆ, ಒಬ್ಬನೇ ಕೊಡಿಸ್ತೇನೆ ಅಂತಾನೆ. ಯಾರು ಪಿಟಕ್ಕಂಬೋರ್ ಇರ್ತಾರ? ಈಗ ಜಗಳಾಡ್ತಾರ ದೇವರ ಸರಿಗೆ? ಯಾರು ಇಲ್ಲ. ಏನ್ರಿ ಈ ಜನ ಮಾಡಿದ್ರೆ ಒಬ್ಬರು ಬ್ರಹ್ಮಣ ಕೊಡಿಸ್ತೀರಾ, ನಾವೇ ಸುಮ್ಮನೆ ಇರಬೇಕಾದ್ರೆ ಜಗಳಾಡ್ತಾರ? ಯಾಕಿಲ್ಲ ಅಲ್ರಿ, ರುಜುಗಣ ಅಂಬೋದು ಒಂದು ಕೆಲಸಕ್ಕೆ ಅಂತಲ್ಲ, ಅವರದ್ದು ಜೀವರು ಗುಂಪು, ಅವರು ಸಾಧನೆ ಮಾಡುತ್ತಾರಷ್ಟೇ, ಸಾಧನೆ ಭಗವಂತ ಮಾಡಿಸ್ತಾನಷ್ಟೇ. ಆ ಸಾಧನೆಯಲ್ಲಿ ಬ್ರಹ್ಮಪದ ಅಂದ್ರೆ ಪೋಸ್ಟ್ ಅಷ್ಟೇ ಅಷ್ಟೇ ಹೊರತು ಬ್ರಹ್ಮ ಪದಕ್ಕಾಗಿ ಅವನ ಕ್ರಿಯೇಟ್ ಮಾಡಿದ್ದು ಅಂತ ಹಾಕ್ತಾರೆ, ಇಟ್ಕೋಬೇಡಿ. ಅದು ಏನೇ ಇರಲಿ, ದೇವರು ಇವಾಗ ನಿನ್ ಬ್ರಹ್ಮ ಪದ ಕೊಡಲ್ಲಪ್ಪ, ಸೇಮ್ ಸಿಂಪಲ್ ಆಗಿ ನಿನ್ಪಾಂಡಿ ಸಾಧನೆ ಮಾಡ್ಕೊಂಡು ಹೋಗು ಅಂದ್ರೆ ಬೇಡ ಅಂತಾರ? ಅದಕ್ಕೆ ಹೇಳೋದು ಇವಾಗ, ಅದಕ್ಕೆ ಈ ತರ್ಕ ಏನದಲ್ಲ ನೀವು ಮಾಡಿದ ತರ್ಕ, ಒಬ್ಬರೇ ಬ್ರಹ್ಮದೇವರು ಇರಬೇಕು, ಮುಷ್ಟಿ ಸೃಷ್ಟಿಯಾದ್ರೆ ಒಬ್ಬರೇ ಕೊಡ್ತಾರೆ, ಸಮಿತಿಯಿಂದ ಎಲ್ಲರೂ ಬರ್ತಾರೆ, ಆಗವಾಗ ಎಲ್ಲ ಬ್ರಹ್ಮರಾಗ್ಬಿಡ್ತಾರೆ ಎಂಬ ವಾದ ಕೂಡಲ್ಲ ಅಂತ ನಾನು ಹೇಳ್ತಾ ಇರೋದು. ಆ ತರ ವಾದ ಮಾಡಬೇಡಿ. ಮುಷ್ಟಿ ಸೃಷ್ಟಿ ಇದೆ, ಹೌದು ಇದೆ, ಇದೆ ಎಂಬುದನ್ನು ಸಮರ್ಥನೆ ಹಾಗ್ ಮಾಡಬೇಡಿ ಅಂತ ಹೇಳಿದ್ರು. ನೀವು ಹೇಳಿದ ರೀತಿಯಲ್ಲಿ ತುಂಬಾ ಚರ್ಚೆ ಮಾಡಿಬಿಟ್ಟಿವಿ ಅಂತ ಹೇಳಿದ್ರಲ್ಲ, ಎಷ್ಟು ಚರ್ಚೆ ಮಾಡಿದ್ರು ಕೂಡ ಆ ತರ ಸಮರ್ಥನೆ ಮಾಡಲಿಕ್ಕಾಗಲ್ಲ. ಮರುಕೋಣ, ಒಂದು ವಿಷಯ ತಪ್ಪತಾ ಇದೆ. ಏನಾಗಿದೆ, ಚರ್ಚೆ ಆಗ್ಬಿಟ್ಟಿದೆ. ನಾನು ಅಲ್ಲ, ಚರ್ಚೆ ಯಾಕೆ ಮಾಡಿದ್ದು ಅಂದ್ರೆ ನಿದ್ದೆ ಬಾರ್ದೇ ಇರಲಿ ಅಂತ. ನಾನೊಬ್ಬರೇ ಹೇಳ್ತಾ ಹೋಗ್ಬಿಟ್ರೆ ಚೂರು ಜೊಂಬಗೊಂದು ಹಾಗೆ ಹೊರಟು, ನಿಮ್ಮ ದೋಷ ಅಲ್ಲ, ಪುರಾಣ ದೋಷ ಆಗ್ಬಿಟ್ಟು. ಪುರಾಣ ಪ್ರಭಾವ
ಪುರಾಣ ಬರುತ್ತೆ. ಈ ವಿಷಯ ಬಹಳ ಇಂಟ್ರೆಸ್ಟ್ ಇದೆ, ಯಾಕೆ ನಮ್ಮ ಜೀವನ
ಸರಿ ಕರ್ಮ
ರುಜುಗಣಗಳಲ್ಲಿ ಒಂದರಿಂದ ತೊಂಬತ್ತೊಂಬತ್ತಿದ್ದಾರೆ. ತೊಂಬತ್ತೊಂಬತ್ತು ಮುಂದಕ್ಕೆ ಹೋದಾಗ ಬ್ರಹ್ಮದೇವರ
ಬರ್ಲಿ. ಇವಾಗ ವಿಷಯ ಕರ್ಮ, ಕರ್ಮ ಬಂತ, ಕರ್ಮದ ಕುರಿತು ಹೇಳುವಾಗ ಜೀವ ಜೀವನ ಸುತ್ತು ಲಿಂಗ ದೇಹ, ಲಿಂಗ ದೇಹದಲ್ಲಿ ಕರ್ಮ ಬೀಜ ಇದೆ. ಹೇಗೆ? ಈಗ ಮಾವಿನ ಗಿಡ ಎರಡು ಚಿಕ್ಕ ಚಿಕ್ಕ ಬೀಜವೋ ಏನೋ ತಂದು ಹಾಕಿದ್ದೀರಾ, ಅಂಟು ಹಾಕಿದ್ದೀರಾ, ಗಿಡ ಬೆಳೆಯುತ್ತೆ. ಒಂದು ಒಂಥರ ಬೆಳೆಯುತ್ತೆ, ಇನ್ನೊಂದು ಇನ್ನೊಂಥರ ಬೆಳೆಯುತ್ತೆ. ಡೊಂಗೆಗಳು ಬರೋದೇ ಬೇರೆ ಬೇರೆ, ಎಲೆಗಳು ಒಂದೇ ತರ ಇದ್ರೂ ಡಿಫರೆನ್ಸ್ ಇರುತ್ತೆ, ಹಣ್ಣು ಒಂದೇ ತರ ಇದ್ರೂ ಡಿಫರೆನ್ಸ್ ಇರುತ್ತೆ. ಇಷ್ಟೆಲ್ಲ ಇದ್ದಾಗ ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ಆ ಸೈಂಟಿಸ್ಟ್ಗಳೇ ಹೇಳ್ತಾರೆ, ಬೀಜದಲ್ಲೇ ಡಿಫರೆನ್ಸ್ ಇದೆ. ಆ ಬೀಜದಲ್ಲೇ ಗಿಡ ಹೇಗೆ ಬೆಳೆಯಬೇಕೆಂಬ ಸ್ಟ್ರಕ್ಚರ್ ಎಲ್ಲ ಅದರಲ್ಲೇ ಕೂತಿದೆ. ಬೀಜದಲ್ಲೇ ಗಿಡ ಹೇಗ್ ಬೆಳೆಯಬೇಕು, ಹಣ್ಣು ಎಲ್ಲ ಬೀಜದಲ್ಲೇ ಕೂತಿದೆ, ಅದಕ್ಕೆ ಬೀಜ ಅಂತ ಕರೆಯೋದು. ಹಾಗೆ ನಮ್ಮ ಲಿಂಗ ದೇಹದ ಒಳಗಿರುವ ಕರ್ಮದ ಬೀಜ ಏನಿದೆ ಅದು ಏನು ಚಿಪ್ ತರ, ಯಾವುದು ಈ ಕಂಪ್ಯೂಟರ್ ಚಿಪ್ ಅಂತ ಹೇಳ್ತಾರೆ, ಮದರ್ ಬೋರ್ಡ್ ಅಂತ ಹೇಳ್ತಾರಲ್ಲ ಆ ತರ, ಈ ಜೀವಿಗೆ ಎಷ್ಟೆಷ್ಟು ಜನ್ಮ ಏನೇನಿದೆ ಎಲ್ಲ ಅದರಲ್ಲೇ ಸ್ಟ್ರಕ್ಚರ್ ಕೂತಿದೆ, ಎಲ್ಲ ಅದರಲ್ಲೇ ಇದೆ. ಆದರೆ ಅದನ್ನ ಭಗವಂತ ಹೇಗೆ ಕಾಳನ್ನ ಪಕ್ವ ಮಾಡಬೇಕಲ್ಲ, ಪಕ್ವ ಆದಾಗ ನೋಡಿ ಎಲ್ಲ ಹೆಸರು ಕಾಳು ಮುಷ್ಟಿ ತೆಗೆದಿರ, ತೆಗೆದು ಎಲ್ಲ ನೆನೆಸಿಟ್ಟಿದ್ದೀರ, ಮಾರನೇ ದಿನ ನೋಡಿದಾಗ ಕೆಲವು ಮಾತ್ರ ಮೊಳಕೆ ಬಂದಿರುತ್ತೆ, ಕೆಲವು ಇನ್ನ ಬಂದಿರಲ್ಲ. ಒಂದೇ ಸಲ ನೀರಲ್ಲೇ ಹಾಕಿದ್ದೆಲ್ಲವನ್ನ ಕೆಲವು ಬಂದಿರುತ್ತೆ, ಕೆಲವು ಇನ್ನೊಂದು ದಿವಸ ಬರುತ್ತೆ. ಅವಾಗ ಏನಂತೀವಿ, ಇದು ಮೊದಲು ಪಕ್ವ ಆಗಿದೆ, ಅದಿನ್ನ ಪಕ್ವ ಆಗಿದ್ದಿಲ್ಲ, ನಂತರ ಬಂತು ಅಂತ ಹೇಳ್ತೀವಿ. ಹಾಗಾದರೆ ಕರ್ಮ ಬೀಜ ಅದು ಪಕ್ವ ಆಗಬೇಕಾಗುತ್ತೆ. ಪಕ್ವ ಹೇಗ್ ಮಾಡುತ್ತಾನೆ ಭಗವಂತ ಅಂದರೆ, ಅನಾದಿಯಿಂದ ಜೀವರ ಶ್ವಾಸ ಕಾರ್ಯವನ್ನ ಮಾಡಿಸಿ 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 ಆ ಶ್ವಾಸ ಕಾರ್ಯದ ಮೂಲಕ ಕರ್ಮ ಬೀಜವನ್ನ ಪಕ್ವ ಮಾಡಿಸ್ತಾ ಬರ್ತಾನೆ. ಇಲ್ಲಿ ಶ್ವಾಸ ಕಾರ್ಯ ಕಲಿಗೂ ಒಂದೇ, ಬ್ರಹ್ಮದೇವರಿಗೂ ಒಂದೇ ಇರುತ್ತೆ. ಶ್ವಾಸ ಕಾರ್ಯ ಮಾತ್ರ ಮೊದಲಿಂದ ನಡೀತಾ ಇದೆ, ಅದೇ ಮೊದಲು ಕರ್ಮ ಶ್ವಾಸ ಕಾರ್ಯ ಮಾತ್ರ ಅಂತ ಹೇಳಿದ್ರೆ ಅದರ ಬೇಸ್ ಮೇಲೆ ಶರೀರ ಬರಬೇಕು ಅಂತಾದರೆ ಎಲ್ಲರಿಗೂ ಒಂದೇ ಶ್ವಾಸ ಅಂತಿದ್ರೆ ಅಂಥ ಕಾಲಕ್ಕೆ ಇವರಿಗೆ ಇಂಥ ದೇಹ, ಇವರಿಗೆ ಇಂಥ ದೇಹ, ಇಂಥ ಕರ್ಮ ಅಂಥ ಕರ್ಮ ಅಂತ ಡಿವಿಷನೇ ಬರಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಈಕ್ವಲ್ ಅಂತ ಆಗ್ಬೇಕಾಗುತ್ತೆ. ಅದಕ್ಕೆ ಪಕ್ವ ಮಾಡಲಿಕ್ಕೆ ಶ್ವಾಸ ತಗೊಂಡಷ್ಟೇ, ಒಳಗಿದ್ದು ತಾನೇ ಪಕ್ವ ಮಾಡಿದ. ಪಕ್ವ ಮಾಡಿದ ಮೇಲೆ ಕರ್ಮದ ಬೀಜದಲ್ಲಿ ಹೇಗಿದೆಯೋ ಆ ಪ್ರಕಾರ ಮೊದಲನೇ ದೇಹ, ಎರಡನೇ ದೇಹ, ಮೂರನೇ ದೇಹ, ಹಾಗೆ 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 ಭಗವಂತ ಕೊಡ್ತಾ ಬರ್ತಾ ಇದ್ದಾನೆ. ಕರ್ಮ ಬೀಜವನ್ನ ದೇವ ಪಕ್ವ ಮಾಡುತ್ತಾನೆ. ಉದರದಲ್ಲಿರುವಾಗಲೇನೆ ಜೀವನಿಗೆ ಲಿಂಗ ದೇಹ ಅಂಟು ಕೊಡಲ್ಲ, ಅಲ್ಲೇ ಮಲಕೊಂಡಿರ್ತಾರೆ. ಲಿಂಗ ದೇಹದ ಒಳಗಿರುವ ಕರ್ಮ ಬೀಜವನ್ನ ಪಕ್ವ ಮಾಡತಾನೆ ದೇವ. ಪಕ್ವ ಮಾಡಿ ಯಾರಿಗೆ ಪಕ್ವ ಆಗಿರುತ್ತೆ ಆ ಮುಷ್ಟಿ ತೆಗಿತಾನಲ್ಲ, ಆ ಮುಷ್ಟಿ ತೆಗೆಯೋದು ಅಂದ್ರೆ ಹೇಗೆ ಅಂದ್ರೆ, ಯಾರ್ಯಾರಿಗೆ ಕರ್ಮ ಬೀಜ ಪಕ್ವ ಆಗಿರುತ್ತೋ ಅವರನ್ನ ಮಾತ್ರ ತೆಗೆದು ಸೃಷ್ಟಿಗೆ ತರ್ತಾನೆ. ಇದು ಮುಷ್ಟಿ ಸೃಷ್ಟಿಯ ಹೌದಾ. ಆದ್ದರಿಂದ ಭಗವಂತ ಯಾವ ಯಾವ ಜೀವರಾಶಿಯ ಕರ್ಮವನ್ನ ಪಕ್ವ ಮಾಡಿರ್ತಾನೋ ಅವನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಅಷ್ಟು ಗುಂಪಿನಲ್ಲಿ ಆ ಗುಂಪನ್ನ ತೆಗೆಯಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ಗೊತ್ತು. ಆ ಗುಂಪನ್ನ ತೆಗೆದು ಅವರವರಿಗೆ ಆ ಕರ್ಮ ಬೀಜದಲ್ಲಿ ಇರುವ ರೀತಿಯಲ್ಲೇ ಶರೀರಗಳನ್ನು ಕೊಟ್ಟು ಅವರಿಗೆ ಆಯಾ ಒಂದು ಕರ್ಮಗಳನ್ನು ಮಾಡಿಸ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕರ್ಮ ಆಗಬೇಕಾದರೆ ಜೀವನ ಅನಾದಿಯಿಂದ ಬಂದ ಕರ್ಮ ಬೀಜ, ಅದರಲ್ಲಿರುವ ಕರ್ಮ ಏನಿದೆ ಅದೊಂದು ಕಾರಣ, ಆದ ಮೇಲೆ ಜೀವನ ಸ್ವಭಾವ ಕಾರಣ ಅಂದ್ರು. ಜೀವನ ಸ್ವಭಾವ ಅಂದ್ರೆ ಏನು? ಇವಾಗ ಸಾತ್ವಿಕ ಜೀವರಾಶಿ, ರಾಜಸ ಜೀವರಾಶಿ, ತಾಮಸ ಜೀವರಾಶಿ ಅಂತ ಮೂರು ವಿಧ. ಅದರಲ್ಲಿ ಸಾತ್ವಿಕ ಜೀವರಾಶಿ ಅಂದ್ರೆ ಈ ಮೂರು ಗುಣಗಳಲ್ವ ಬಂತಲ್ಲಿ, ಮೂರು ಗುಣಗಳಿಂದ ಬಂದದ್ದೇ ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ. ಹಾಗಾದ್ರೆ ಸಾತ್ವಿಕ ಗುಣಕ್ಕೆ ಸಂಬಂಧಪಟ್ಟವರನ್ನ ಸಾತ್ವಿಕ ಜೀವರಾಶಿ ಅಂದ್ರು. ಹಾಗೆ ಅಂತ ನೋಡಿದಾಗ ಇವಾಗ ಈ ಮೂರು ಗುಣಗಳಲ್ಲಿರೋದು ಲಿಂಗ ದೇಹದಲ್ಲಿರೋದು, ಈಗ ಈ ಮೂರು ಜೀವರಾಶಿಗಳಿಗೆ ಸಾಧನೆ ಆಯಿತು, ಎಲ್ಲರ ಲಿಂಗ ದೇಹ ಒಡತೆಗೆದ್ರು, ತೆಗೆದ ಮೇಲೆ ಯಾರನ್ನು ಎಲ್ಲಿ ಕಳಿಸಬೇಕು ಅಂತ ಡಿಸಿಷನ್ ಹೇಗೆ? ಯಾಕೆ ಸ್ವರೂಪದಲ್ಲಿ ಏನೂ ಇಲ್ಲ, ಯಾವ ಗುಣಗಳಿಗಿಲ್ಲ, ಏನಿರೋ ಸಂಬಂಧ ಇಲ್ಲ, ಎಲ್ಲರೂ ಶುದ್ಧರಾಗೇ ಇದ್ದಾರೆ, ಸ್ವರೂಪದಲ್ಲಿ ಎಲ್ಲರೂ ಶುದ್ಧರಾಗಿದ್ದಾರೆ. ಮತ್ತೆ ಯಾರನ್ನ ಮೋಕ್ಷ ಕಳಿಸಬೇಕು, ಯಾರನ್ನ ತಮಸ್ಸಿಗೆ ಕಳಿಸಬೇಕು? ಪ್ರಶ್ನೆ ಅರ್ಥ ಆಯ್ತಾ? ಅಂದ್ರೆ ನೀವೇ ಹೇಳಿದ್ದೇನು, ಮೂರು ಗುಣಗಳು ಲಿಂಗದೇಹದಲ್ಲೇ ಇರೋದು, ಆ ಲಿಂಗದೇಹ ಬಿದ್ದೋದ್ರೆ ಮೂರು ಗುಣಗಳ ಅಂದ್ರೆ ಇವರು ಇಂಥವರು ಅಂತ ಹೇಳಲಿಕ್ಕೆ ಇಲ್ಲ. ಲಿಂಗದೇಹದಲ್ಲಿದ್ದ ಗುಣಗಳ ಪ್ರಕಾರ ಇವರನ್ನ ಸಾತ್ವಿಕರು, ರಾಜಸರು, ತಾಮಸರು ಅಂತ ಹೇಳೋದಾದರೆ ಲಿಂಗದೇಹವೇ ಬಿದ್ದೋಗಿಬಿಟ್ರೆ ಆ ಗುಣದ ಸಂಪರ್ಕವೇ ಇಲ್ಲ ಅಂಥವರನ್ನ. ಹೇಗೆ? ಸಾಕ್ಷಿ ಎಂಬುದು ಒಂದು ಇಂದ್ರಿಯ ಮನಸ್ಸಷ್ಟು
ಮನಸ್ಸಿಗೆ
ಹೆಂಗ್ ಗೊತ್ತಾಗುತ್ತೆ? ತಲೆಗೂ ಇದೆ, ಬ್ರಹ್ಮದೇವರಿಗಿದೆ. ಏನೇನು ಹೇಗೆ ಯೋಗ್ಯತೆ ಅಂದ್ರೆ ಅಲ್ಲಿ ಸ್ವರೂಪ ಅಲ್ಲಮ್ಮ, ಸ್ವರೂಪದಲ್ಲಿ ಅವರು ಸಾತ್ವಿಕರು ರಾಜಸರು ತಾಮಸರು ಅಂತ ನಿರ್ಣಯ ಹೇಗೆ? ಏನ್ ಸ್ವಭಾವ ಇದೆ? ಆ ಸ್ವಭಾವ ಬಂದದ್ದೆಲ್ಲ ಈ ಗುಣದಿಂದ ಅಂತ ಹೇಳ್ತಾ ಇದ್ದೀರಲ್ಲ, ಲಿಂಗ ದೇಹದ ಗುಣದಿಂದ. ಅದೇ ಗೊತ್ತು,
ದೇವ್ರ ದೋಷ ಆಗತ್ತ, ದೇವ್ರ ದೋಷ ಬರುತ್ತೆ ದೇವ್ರಿಗೆ. ಸುಟ್ಟದಲ್ಲೇ ಸ್ಪಾರ್ಶಾಲ್ಟಿ ಮಾಡಿದ್ರೆ ದೋಷ ಬರುತ್ತೆ. ಸುಟ್ಟದಲ್ಲೇ
ಜೀವಕ್ಕಿದೆ,
ಇಲ್ಲ ಇಲ್ಲ ಜೀವಕ್ಕೆ ಇಲ್ಲ ಇಲ್ಲ, ಜೀವ ಸ್ವಭಾವ ಇರೋದಿಲ್ಲ.
ಜೀವನ ಸ್ವಭಾವ ಅಂದ್ರೆ ಹೇಗೆ? ಯೋಗ್ಯತೆ ಅಂದ್ರೆ ಅಷ್ಟೇ. ಏನು ಯೋಗ್ಯತೆ ಅಂದ್ರೆ ಇವಾಗ ಸ್ವರೂಪ ಇಷ್ಟಮ್ಮ, ಸ್ವರೂಪದಲ್ಲಿ ತಮೋ ಗುಣ ಇದೆಯಾ, ಹೊರಗೆ ತಮೋ ಗುಣ ಇದೆಯಾ? ಹೌದಾ? ಹೇಗೆ ಮತ್ತೆ ನೀವು ಮೂರು ಗುಣಗಳು ಅಂತ ಹೇಳಿ ಲಿಂಗದೇ
ಜೀವ ಸೃಷ್ಟಿ ಆದ ಪರಮಾತ್ಮ ಒಂದು ವೇಳೆ ಸೃಷ್ಟಿ ಮಾಡಬೇಕಾರೆ ಇವನ್ ಕೆಟ್ಟವನು ಒಳ್ಳೆಯವನು ಸುಮಾರು ಅಂತ ಹೇಳ್ಬಿಟ್ರೆ ಅದು ದೋಷ ಪರಮಾತ್ಮ. ಯಾಕಂದ್ರೆ ಪರಮಾತ್ಮ ಹೇಗೆ ಡಿಸೈಡ್ ಮಾಡಕ್ಕಾಗ ಇವ್ನು ಕೆಟ್ಟವನು? ಲೇಪ ಮಾಡಿಲ್ಲ, ಸ್ವರೂಪದಲ್ಲಿ ಇಲ್ಲ ಅಂತ ಅರ್ಥ ಆಗಲ್ಲ.
ಪರಮಾತ್ಮ ಮಾಡಿಲ್ಲ, ಜೀವ ಸ್ವರೂಪನೇ ಆಗಿದೆ.
ಏನಿದೆ
ಸ್ವರೂಪ ಯೋಗ್ಯತೆ ತಾಮಸ ರಾಜಸ್ತಾಮಸ ಅನ್ನೋ ಗುಣಗಳು ಅಂಟಿಕೊಂಡೇ ಬಂದಿದೆ ಜೀವನದಲ್ಲಿ, ಇದ್ದೇ ಇದೆ.
ಅಲ್ಲ, ಗುಣಗಳು ಪ್ರಕೃತಿಗೆ ಸಂಬಂಧಪಟ್ಟದ್ದು ಅಲ್ವೋ?
ಅಲ್ಲ, ಚೇತನಾತ್ಮಕವಾದ್ದೇ ಆಗಿದೆ, ಸ್ವರೂಪ ದೇಹನೇ ಆಗಿದೆ. ಹಿಂದೆ ಪರಮಾತ್ಮ ಅಂಟಿಸಿಲ್ವಲ್ಲ,
ಉತ್ತರ ಕೊಡಿ.
ಪರಮಾತ್ಮ ಅಂಟಿಸಿಲ್ವಲ್ಲ ಅಂದ್ರೆ ದೋಷ ಆಗ್ಬಿಡುತ್ತೆ ಅನ್ಸಿದ್ರೆ ಯಾರು ಹೆಗ್ಬೇಕಾದ್ರೆ ತಂದು ಮಾಡ್ಬೋದು. ಸ್ವರೂಪ ಜೀವ ಸ್ವರೂಪನೇ ಹಂಗಿರುವಾಗ ಪರಮಾತ್ಮ ಅದ್ರ ಪ್ರಕಾರನೇ ಸೃಷ್ಟಿ ಕೊಡ್ತಾರೆ, ಅದ್ರ ಪ್ರಕಾರವೇ ದೇಹವನ್ನು ಕೊಟ್ಟು ಹೋಗ್ತಾರೆ.
ಸ್ವರೂಪದಲ್ಲಿದ್ದಲ್ಲಿ ಪರಮಾತ್ಮ ಕೊಟ್ಟರೆ ಇರ್ತದೆ, ಅವನವನ ಹುಟ್ಟಿಸ್ಕೊಳ್ತಾರೆ, ಅವನವನ ಸಾತುಗಳು ಹೇಗೆ ಹುಟ್ಟಿಸ್ಕೊಳ್ತಾರೆ ಸ್ವರೂಪ ಅವ್ರು
ಹುಟ್ಟಿಸ್ಕೊಳ್ಳೋದು. ಬಂದೆ, ಇದರಲ್ಲಿ ಮೊದಲು ಹೇಳಿದ್ದೆ ನಿಮಗೆ, ಶ್ರೀನಿವಾಸ ಮಾತು ಸಂಘದಲ್ಲಿ ಒಂದ್ಸಲ ಹೇಳಿದ್ದೆ ನಾನು. ಹೌದಾ? ಅವಾಗ ಒಂದ್ಸಲ ಕರ್ಮ ಬೀಜ ಬಂದ ಕಾಲಕ್ಕೆ ಹೇಳಿದ್ದೆ, ಆ ತಲೆಯಲ್ಲಿ ಕೂತಿದ್ದೆ ಪರವಾಗಿಲ್ಲ. ಹೌದ್ರಿ, ನಾ ಈ ಸಬ್ಜೆಕ್ಟ್ ನಿಮ್ ತಲೆ ಎಲ್ಲಿಂದ ಬಂತು ಅವತ್ತು ಹೇಳಿದ ಹಾಗೆ ಉಳಿದಿದೆ, ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದೆ. ಇಷ್ಟು ದೇವ ಯಾವುದನ್ನು ಮಾಡಲ್ಲ, ಅನಾದಿಯಿಂದ ಜೀವ ಒಂದೇ ತರ ಇದ್ದಾರೆಲ್ಲ. ಒಂದೇ ತರ ಅಂದ್ರೆ ಹೇಗೆ? ಈ ಜೀವ ಸಾತ್ವಿಕನೋ ರಾಜಸನೋ ತಾಮಸನೋ ಅಂತ ನಿರ್ಣಯ ಹೇಗೆ ಅಂದರೆ ಲಿಂಗದೇಹದಲ್ಲಿರುವ ಗುಣಗಳ ಪ್ರಕಾರ ನಿರ್ಣಯ ಅಲ್ಲ. ಹೇಗದು ಅಂದ್ರೆ ಜೀವನ ಸ್ವರೂಪದಲ್ಲೇ ಆ ಗುಣ ಇದೆ. ಎಲ್ಲಿದೆ ಅದನ್ನ? ಜೀವನ ಸ್ವರೂಪದ ಗುಣಗಳು ಎರಡು ರೀತಿ, ಪ್ರಕೃತಿಗೆ ಸಂಬಂಧಪಟ್ಟ ಗುಣ ಪ್ರಾಕೃತ ಗುಣ, ಪ್ರಕೃತಿಗೆ ಸಂಬಂಧಪಡದ ಜೀವನ ಒಳಗಿರುವ ಗುಣ ಅಪ್ರಾಕೃತ ಗುಣ. ಜೀವನ ಸ್ವರೂಪದಲ್ಲಿರುವ ಅಪ್ರಾಕೃತ ಗುಣ ಅದು ಸತ್ವ ರಜಸ್ಸು ತಮಸ್ಸು ಅಂತ ಮೂರು ರೀತಿ. ಆ ಪ್ರಕಾರ ಭಗವಂತ ಅವರವರಿಗೆ ಯಾವ ಸ್ವಭಾವ ಇರುತ್ತೋ ಆ ಸ್ವಭಾವವನ್ನಿಟ್ಟುಕೊಂಡು ಕರ್ಮ ಬೀಜದಲ್ಲಿ ಹೇಗಿರುತ್ತೋ ಆ ಪ್ರಕಾರ ಇಟ್ಟುಕೊಂಡು ಜೀವ ಅವನಿಗೆ ಶರೀರವನ್ನ ಭಗವಂತ ಕೊಡ್ತಾನೆ.
ಸಾತ್ವಿಕ ರಾಜಸ ರಾಜಸ ರಾಜಸ
ತಮಸ ತಮಸ ಅಂತ ಇದೆ.
ನಾನು ಮೂರು ಅಂತ ಹೇಳಿದೆ, ಪ್ರಭೇದಗಳು ಇರಬಾರದು ಅಂತ ಹೇಳಿದಲ್ಲ, ಪ್ರಭೇದಗಳಿರಬಾರದು ಅಂತ ಹೇಳಿಲ್ಲಲ್ಲ. ಸರಿ ಇರಲಿ, ಒಟ್ಟಾರೆ ಎಲ್ಲಿ ಬಂತು ಅಂದರೆ ಒಂದು ವೇಳೆ ಸ್ವರೂಪದಲ್ಲೇ ಅಪ್ರಾಕೃತ ಗುಣಗಳು ರಾಜಸ ತಾಮಸ ಸಾತ್ವಿಕ ಅಂತ ಇಲ್ಲದಿದ್ದರೆ ಲಿಂಗ ದೇಹ ಒಡೆದ ತೆಗೆದ ಮೇಲೆ ಎಲ್ಲರೂ ಶುದ್ಧರೇ, ಯಾರಿಗೂ ಸ್ವರೂಪದಲ್ಲಿ ಯಾವ ದೋಷವೂ ಇರಲ್ಲ. ಅಂಥವ್ರನ್ನ ತಮಸ್ಸಿಗೆ ಹಾಕ್ಲಿಕ್ಕೆ ಹೇಗಾಗುತ್ತೆ? ಆಗಲ್ಲ. ಅಂದರೆ ತಮೋ ಗುಣ ಅಂದ್ರೆ ಏನು? ದುಃಖಭರಿತವಾದ ಸ್ವರೂಪ ಅದು, ಕಲಿದು ತಮೋ ಗುಣದ್ದದು. ರಾಜಸರದ್ದು ಮಿಶ್ರ, ಇವರಿಗೆ ಶುದ್ಧವಾದ ಇದು. ಅದರಿಂದ ಅಪ್ರಾಕೃತ ಗುಣಗಳಿಂದ ಕೂಡಿದ ಜೀವರು ಅಂತ. ಅಂತ ಬಂತು. ಹಾಗಾದರೆ ನಿಮ್ಮ ಕರ್ಮ ಬೀಜದ ಕರ್ಮದ ಪ್ರಶ್ನೆಗೆ ಉತ್ತರ, ಅದು ಬೀಜ ಅನಾದಿಯಿಂದ ಲಿಂಗದೇಹದಲ್ಲಿ ಇದೆ, ಶ್ವಾಸ ಕಾರ್ಯದಿಂದ ಭಗವಂತ ಪಕ್ವ ಮಾಡಿ ಆ ಕರ್ಮ ಬೀಜದಲ್ಲಿ ಹೇಗಿದೆಯೋ ಆ ಪ್ರಕಾರ ಕೊಟ್ಟಾಗ ಮೊದಲನೆಯ ಜನ್ಮ ಅಲ್ಲಿ ಕರ್ಮ ಪ್ರವೃತ್ತಿ ಭಗವಂತ ಮಾಡಿಸಿದಾಗ ಇನ್ನ ಬೆಳೆದ ಕರ್ಮ ಅಂಟಂಟಂಟಂಟಾಗಿ ಹಾಗೆಯೇ ಬರ್ತಾ ಇದೆ. ಅಂಥ ಕರ್ಮ ಬೀಜವನ್ನ ನಮಗೆ ಅನೇಕ ಜನ್ಮಗಳನ್ನ ಕೊಟ್ಟು ಅದನ್ನ ಸವಿಸಿ ಭಗವಂತ ಲಿಂಗದೇಹವನ್ನ ತೆಗೆದು ಉದ್ಧಾರ ಮಾಡುತ್ತಾನೆ. ಅದಕ್ಕಾಗಿ ಈ ಲಿಂಗದೇಹವನ್ನ ಕೊಟ್ಟದ್ದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾದರೆ ಈ ಎಲ್ಲಾ ಜೀವರಾಶಿಗಳಿಗೆ ಲಿಂಗದೇಹದ ಅಂಟನ್ನು ಕೊಟ್ಟ, ಲಿಂಗದೇಹದ ಅಂಟನ್ನು ಕೊಟ್ಟ ಮೇಲೆ ಲಿಂಗದೇಹ ಎಷ್ಟಿದೆ? ಬಹಳ ಸೂಕ್ಷ್ಮ. ಜೀವ ಎಷ್ಟು? ಬಹಳ ಸೂಕ್ಷ್ಮ. ಅವನ ಮೇಲೆ ಕವರ ತರ ಇದ್ರೆ ಅದು ಸೂಕ್ಷ್ಮವೇ ಅಲ್ಲ. ಅದರ ಮೇಲೆ ಕವರ್ ಆಗಿರೋದು ಅನಿರುದ್ಧ ದೇಹ ಕೊಟ್ಟ, ಅದು ಸೂಕ್ಷ್ಮನೇ. ಅದಕ್ಕೆ ಸ್ಥೂಲ ದೇಹ ಕೊಟ್ಟ. ಈ ಸ್ಥೂಲ ದೇಹ ಎಂತಹದ್ದು ಅಂದ್ರೆ ಲಿಂಗದೇಹದ ರೆಪ್ಲಿಕಾ, ದೊಡ್ಡದು. ಲಿಂಗದೇಹ ಚಿಕ್ಕದು, ಅಲ್ಲೂ 16 ಕಲೆಗಳೇ, ಅನಿರುದ್ಧ ದೇಹದಲ್ಲೂ 16 ಕಲೆಗಳಿವೆ, ಹಾಗೆ ಸ್ಥೂಲ ದೇಹದಲ್ಲೂ 16 ಕಲೆಗಳಿವೆ. ಆ 16 ಕಲೆಗಳನ್ನೇ ದೊಡ್ಡದಾಗಿ 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 ಮಾಡ್ತಾ ಬಂದ. ಯಾಕೆ? ಯಾವ ಸಾಧನೆ ಮಾಡಲಿಕ್ಕೂ ಆ ಸೂಕ್ಷ್ಮ ದೇಹಗಳು ಉಪಕಾರ ಅಲ್ಲ. ಉಪಕಾರ ಮಾಡಲಿಕ್ಕೂ ಆಗಲ್ಲ, ಅಪಕಾರ ಮಾಡಲಿಕ್ಕೂ ಸಮರ್ಥ ಆಗಲ್ಲ. ಆದ್ದರಿಂದ ಭಗವಂತ ಈ ಶರೀರಗಳನ್ನ ಕೊಟ್ಟು ನಮ್ಮಿಂದ ಸಾಧನೆ ಮಾಡಿಸ್ತಾ ಇದ್ದಾನೆ. ಆದರೆ ಲಿಂಗದೇಹದ ಅಂಟು ಕೊಟ್ಟ, ಲಿಂಗದೇಹ ಕೊಟ್ಟ ಅಂದ್ರೆ ಇದ್ದದ್ದನ್ನ ಅಂಟುವಂತೆ ಮಾಡಿದ, ಹಾಗೆ ಅನಿರುದ್ಧ ದೇಹ ಕೊಟ್ಟ, ಹಾಗೆ ಸ್ಥೂಲ ದೇಹ ಕೊಟ್ಟ. ಇಷ್ಟಾದರೂ ಕೂಡ ಜೀವನಿಗೆ ಬಂಧನ ಅಂತ ಬಂತ ಅಂತ ಕೇಳಿದ್ರು. ಯಾಕೆ? ಸುಷುಪ್ತಿಯಲ್ಲಿರುವಾಗ ಜೀವ ಗಾಢ ನಿದ್ದೆ, ಸುಷುಪ್ತಿಯಲ್ಲಿರುವಾಗ ಅವನಿಗೆ ಲಿಂಗದೇಹ ಇರುತ್ತೋ ಇಲ್ವ? ಇದ್ದೇ ಇರುತ್ತೆ. ಮತ್ತೆ ಸೂಕ್ಷ್ಮವಾಗಿರೋದೇನು? ಸುತ್ತೇ ಇರುತ್ತೆ. ಸುಷುಪ್ತಿಯಲ್ಲಿದ್ರೂ ಕೂಡ ಲಿಂಗದೇಹ ಇರುತ್ತಾ, ಅನಿರುದ್ಧ ದೇಹ ಇರುತ್ತಾ, ಸ್ಥೂಲ ದೇಹ ಇರುತ್ತಾ, ಎಲ್ಲ ಕಳೆಗಳಿರುತ್ತಾ, ಎಲ್ಲ ಇರುತ್ತಾ, ಆದರೆ ಜೀವನ ಮೇಲೆ ಪ್ರಭಾವ ಇದ್ಯಾವುದೂ ಬೀರಲ್ಲ. ಅಂಟು ಯಾವುದೂ ಅಲ್ಲ. ಇಷ್ಟು ಕೊಟ್ಟರೂ ಕೂಡ ಅಂಟು ಕೊಟ್ಟಂತೆ ಆಗ್ಲಿಲ್ಲ. ಯಾವುದರಿಂದ ಜೀವ ಸಂಸಾರ ಅಂತ ಒದ್ದಾಡತಾನೆ? ಅದನ್ನು ಕರೆದ್ರು ಅಭಿಮಾನ ದೇವ ಹುಟ್ಟಿಸಿದ. ಅಭಿಮಾನವನ್ನೇ ಸಂಸಾರ ಅಂಟು ಅಂತ ಕರೀತಾರೆ. ಆ ಅಭಿಮಾನ ಭಗವಂತ ಕೊಟ್ಟದ್ದಕ್ಕೆ ಎಲ್ಲ ಬೇಕು 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 ಅಂತ ಒದ್ದಾಟ ಶುರುವಾಗ್ತಾ ಇದೆ. ಅದೊಂದಿಲ್ಲ, ಅಭಿಮಾನದ ಅಂಟಿಲ್ಲ. ಎಲ್ಲ ಶರೀರಗಳಿದ್ರೂ ಕೂಡ ಜೀವನಿಗೆ ಸುಖ ದುಃಖ ಬರಲ್ಲ. ಜೀವನಿಗೆ ಸುಖ ದುಃಖದ ಅಂಟು ಯಾವುದರ ಮೂಲಕ ಬರ್ತಾ ಇದೆ ಅಂದ್ರೆ ಅಭಿಮಾನದ ಮೂಲಕ ಮಾತ್ರ ಬರ್ತಾ ಇದೆ. ಅದನ್ನೇ ಅಲ್ಲ, ಅಭಿಮಾನ ಇಲ್ಲದಿದ್ರೆ ಇಂದ್ರಿಯಗಳಿದ್ರೂ ಕೂಡ ಅಂಟಿಲ್ಲ. ಅಂದ್ರೆ ಯಾವುದಿದ್ರೆ ಅಂಟು ಬರುತ್ತೋ ಅದನ್ನ ಪ್ರಧಾನ ಬಂಧಕ ಅಂತ ಕರೆದ್ರು ಅಲ್ವಾ. ಇಂದ್ರಿಯಗಳು ಡಮ್ಮಿ, ಅಭಿಮಾನ ಇತ್ತ ಅವೆಲ್ಲ ಪ್ರಭಾವ ತೋರುತ್ತೆ. ಅಭಿಮಾನ ಇಲ್ಲ, ಇಂದ್ರಿಯಗಳು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ, ನಮ್ಮನ್ನು ಕಟ್ಟಿ ಹಾಕಲ್ಲ. ಅಭಿಮಾನದ ಮೂಲಕ ಇಂದ್ರಿಯಗಳ ಮೂಲಕ ಕಟ್ಟಿ ಹಾಕತ್ತೆ. ಆದರೆ ಪ್ರಧಾನವಾದ ಇಂಗ್ರೀಡಿಯೆಂಟ್ ಯಾವುದದು, ಮೈನ್ ಕಾಂಟ್ಯಾಕ್ಟ್ ಯಾವುದು ಅಂದ್ರೆ ಅಭಿಮಾನ ಏವ ಭವತಿ ಅಂತ ನಿರ್ಣಯ ಎಲ್ಲ ನಾವು ಹಾಳಾಗ್ತಾರೆ. ಅಭಿಮಾನದಿಂದಲೇನೆ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಈ ಅಭಿಮಾನ ಕಳಕೊಂಡ್ರೇನೆ ನಮಗೆ ಮೋಕ್ಷ ಸಿಗುತ್ತೆ. ಸಂಸಾರ ಬಿಡೋದು ಅಂದ್ರೆ ಅಭಿಮಾನವನ್ನ ಬಿಡೋದನ್ನೇ ಸಂಸಾರ ಅಂತ. ಅಭಿಮಾನ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಅಭಿಮಾನವನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಈ ಅಭಿಮಾನ ನಿಮಗೆ ಬಂದ ರೀತಿ ಹೇಗೆ ಅಂದ್ರೆ, ಅಯ್ಯ ನಿಮ್ಮ ಲಿಂಗ ದೇಹದಲ್ಲಿ ಇನ್ನೊಂದು ಕೂತಿದೆ, ಕರ್ಮ ಬೀಜದ ಜೊತೆಗೆ ಅಜ್ಞಾನ ಅಂತಿದೆ, ಅವಿದ್ಯಾ ಕಾಮ ಕರ್ಮ ಅಂತಿದ್ರೆ ಅವಿದ್ಯಾ ಅಜ್ಞಾನ ಎಂಬುದು ಕೂತಿದೆ. ಆ ಅಜ್ಞಾನ ಎಷ್ಟು ರೀತಿಯಾಗಿದೆ? ಅವಿದ್ಯಾ ಪಾಂಚಪರ್ವಾಣಿ ಅಂತ ಹೇಳ್ತಾರೆ. ಐದು ಪರ್ವಗಳಿಂದ ಕೂಡಿದ್ದು ಅವಿದ್ಯಾ. ಯಾವುದು? ಮೋಹ, ಮಹಾ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತಿದೆ. ಹೌದಾ? ಈ ಲಿಂಗ ದೇಹದ ಒಳಗಿರುವ ಅಜ್ಞಾನದ ಪ್ರಭೇದಗಳು ಐದು. ಐದು ಎಲ್ಲಿ ಆ ಲಿಂಗ ದೇಹದಲ್ಲಿ ಪ್ರಧಾನ ಕೂತಿರುತ್ತೆ ಅಂದರೆ ನೋಡಿ, ಎಲ್ಲ ಸೇರಿ ಪಂಚ ತನ್ಮಾತ್ರ, ಪಂಚಭೂತಗಳು, ಪಂಚ ಕರ್ಮೇಂದ್ರಿಯಗಳು ಯಾವುದರ ಅಧೀನ? ಜ್ಞಾನೇಂದ್ರಿಯಗಳ ಅಧೀನ. ಸೊ ನಾವು ಯಾರನ್ನಾದರೂ ಸರೆಂಡರ್ ಮಾಡ್ಕೋಬೇಕು ಅಂದ್ರೆ ಅವರ ಯಾರು ಅವರಲ್ಲಿ ಇಂಪಾರ್ಟೆಂಟೋ ಅವರನ್ನ ಕರೆಕ್ಟ್ ಆಗಿ ನಮ್ಮ ಕೈಯಲ್ಲಿ ತಗೊಂಡ್ಬಿಟ್ರೆ ಮಿಕ್ಕವರೇ ಡಮ್ಮಿ, ಅವರ ಹೇಳಿದಂತ ಕೇಳ್ತಾರೆ ಅಲ್ವಾ. ಅದಕ್ಕೆ ಚೆಸ್ ಆಡೋ ಕಾಲಕ್ಕೆ ಬುದ್ಧಿರದವ ಹೇಗಾಡ್ತಾನೆ ಅಂದ್ರೆ ನಾನೇ ಕೊಂದೆ ನನ್ನ ಒಂಟೆ ಕೊಳ್ಳು ಅಂತ ಆ ಥರ ಆಡ್ತಾನೆ. ಬುದ್ಧಿದವ ಏನ್ ಮಾಡ್ತಾನೆ? ಯಾವ್ದನ್ನು ಕೊಲ್ಲಿಕ್ಕೆ ಹೋಗಲ್ಲ, ಡೈರೆಕ್ಟ್ ರಾಜನಿಗೆ ಚೆಕ್ ಇಟ್ಬಿಟ್ರೆ ಎಲ್ಲ ಹೋದಂತೇನೆ ಅಲ್ವಾ. ಹಾಗೆ ಎಲ್ಲಾ ಇಂದ್ರಿಯಗಳಲ್ಲಿ ಪ್ರಧಾನ ಇಂದ್ರಿಯಗಳು ಯಾವುದು? ಜ್ಞಾನೇಂದ್ರಿಯಗಳು. ಅದರ ಹಿಡಿತದಲ್ಲೇ ಎಲ್ಲಾ ಹೋಗ್ತಾ ಇರುತ್ತೆ. ಅದಕ್ಕೆ ಈ ಅವಿದ್ಯಾ ಎಲ್ಲಿ ಸೇರಿತು ಅಂದ್ರೆ ಐದು ಜ್ಞಾನೇಂದ್ರಿಯಗಳಲ್ಲಿ ಸೇರತಾ ಬಂತು. ಲಿಂಗದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಅಲ್ಲಲ್ಲಿರುವ ಐದು ಜ್ಞಾನೇಂದ್ರಿಯಗಳಲ್ಲಿ 16 ಕಲೆಗಳಲ್ಲಿ ಎಲ್ಲಾ ಐದು ಜ್ಞಾನೇಂದ್ರಿಯಗಳು ಬರಬೇಕಾ? ಆ ಐದು ಜ್ಞಾನೇಂದ್ರಿಯಗಳ ಮೂಲಕ ಅವಿದ್ಯಾ ಕೆಲಸ ಮಾಡತಾ ಇದೆ. ಎಲ್ಲೆಲ್ಲಿ ಯಾವ್ದಾವುದಿದೆ ಅಂದ್ರೆ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರಗಳು ಕ್ರಮವಾಗಿ ಎಲ್ಲೆಲ್ಲಿವೆ? ಯಾವ್ದ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಸ್ವೀಕಾರ ಮಾಡುವ ಕಿವಿ, ಶಬ್ದ, ಸ್ಪರ್ಶ, ತ್ವಗೇಂದ್ರಿಯ, ಶಬ್ದ, ಸ್ಪರ್ಶ, ರೂಪ, ಕಣ್ಣು, ರಸ, ಗಂಧ, ಮೂಗು, ಇದರಲ್ಲಿ ಕ್ರಮವಾಗಿ ಪ್ರವೇಶ ಮಾಡಿವೆ. ಅದರಲ್ಲಿ ಯಾವುದು ಯಾವುದು ಎಲ್ಲೆಲ್ಲಿ ಕೂತಿವೆ ಅಂದರೆ ರಿವರ್ಸ್ ಆಗಿ ತಗೊಳ್ಳಿ ಎಂದು. ಗಂಧ ಅಜ್ಞಾನ ಅಲ್ಲಿ ಪ್ರವೇಶ ಮಾಡಿತ್ತು. ರಸನೇಂದ್ರಿಯದಲ್ಲಿ ಮೋಹ, ಅಜ್ಞಾನ, ಮೋಹ. ಇನ್ನ ಮೂರನೇದು ಯಾವುದು? ಕಣ್ಣು, ಮಹಾಮೋಹ. ಅದಾದ ಮೇಲೆ ತಾಮಿಶ್ರ, ಸ್ಪರ್ಶ. ಅಂಧತಾಮಿಶ್ರ ಇಲ್ಲಿ ಕಿವಿ. ನಾವು ಹಾಳಾಗೋದೇ ಇನ್ನು ಮಾತು ಕೇಳಿ 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 ಹಾಳಾಗ್ತದೆ. ನೋಡಿ ಹಾಳಾಗೋದಕ್ಕಿಂತ ಕೇಳಿ ಹಾಳಾಗೋದು ಜಾಸ್ತಿ. ಅದು ಬೇರೆ ವಿಷಯ. ಕೆಡ್ಲಿಕ್ಕೆ ಕಾರಣಗಳಾದ ಎಲ್ಲೆಲ್ಲಿ ಪ್ರವೇಶ ಮಾಡಿತು, ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಪ್ರವೇಶ ಮಾಡಿತು. ಕೇಳಿ ಉದ್ದಾರ ಆಗ್ತೀವಿ ಇಲ್ಲ ಅಂತ ಹೇಳೋದಕ್ಕೆ ಶ್ರವಣ ಮೊದಲಾಯಿತು. ಅದು ಹಾಳಾಗ್ಲಿಕ್ಕೂ ಕಾರಣ ಯಾವುದು? ಮೊದಲು ಶ್ರವಣವೇ ಅಲ್ವಾ. ಅದರಿಂದ ಐದು ಅವಿದ್ಯೆಗಳು ಐದು ಇಂದ್ರಿಯಗಳ ಮೂಲಕ ಪ್ರಬಲವಾಗಿ ನಿಂತಿತು. ಈ ಐದು ಅವಿದ್ಯೆಗಳು ಹೇಗೆ ಪುಟಿದೆದ್ದಿತು ಅಂದ್ರೆ ಐದು ಅವಿದ್ಯೆಗಳು ಐದು ಅಜ್ಞಾನಗಳು, ಐದು ಪ್ರಧಾನವಾದ ಅಜ್ಞಾನಗಳಾಗಿ ಬಂತು. ಅದರಲ್ಲಿ ಒಂದು ಎರಡಾಗಿ ಒಡೆಯಿತು, ಒಟ್ಟಾರೆ ಏಳಾಯಿತು. ಒಟ್ಟಾರೆ ಏಳು ಅಜ್ಞಾನಗಳು, ಏಳು ಅಜ್ಞಾನಗಳ ಮೂಲಕ ಏಳು ಅಭಿಮಾನಗಳು ಬಂದವು. ಏಳು ಅಭಿಮಾನಗಳಿಂದ ಭಗವಂತ ನಮ್ಮನ್ನ ಕಟ್ಟಿ ಹಾಕಿದ್ದಾನೆ. ಏಳು ಅಮ್ಮ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಒಂದು ಎರಡಾಗಿ ಹೊಡೆಯಿತು ಅಂದ್ರೆ ಐದು ಪ್ಲಸ್ ಎರಡು ಅಂದ್ರೆ ಏಳಾಯಿತು. ಏಳು ಅಜ್ಞಾನಗಳು, ಏಳು ಅಭಿಮಾನಗಳು. ಆ ಏಳು ಅಭಿಮಾನಗಳಿಂದ ಜೀವ ಬಂಧಿತನಾಗಿದ್ದಾನೆ ಅಂತ ಹೇಳ್ತಾ, ಈ ಏಳು ಅಭಿಮಾನಗಳು ಹೋಗಬೇಕಾದರೆ ವಿಷಯ ಗೊತ್ತಾಗಬೇಕಲ್ಲ. ನಂತರ ಯಾವ್ದಾವ್ದು ಅಜ್ಞಾನ ನೋಡೋಣ. ನಮಗೆ ಏಳು ಅಭಿಮಾನಗಳು ಹೋಗಬೇಕಾದರೆ ಏಳು ಅಜ್ಞಾನಗಳು ಹೋಗಬೇಕು. ಏಳು ಅಜ್ಞಾನಗಳ ಬುಡ ಕತ್ತರಿಸಿದರೆ ಏಳು ಅಭಿಮಾನಗಳು. ಗಿಡ ಬೀಳಬೇಕಾದರೆ ಕೊಂಬೆ ಕಡಿಬೇಕಾಗಿಲ್ಲ, ಬುಡ ಕತ್ತರಿಸಿದರೆ ಗಿಡ ಎಲ್ಲ ಬಿದ್ದೋಗುತ್ತೆ. ಹಾಗೆ ಏಳು ಅಭಿಮಾನಗಳಿಗೆ ಬುಡ ಏಳು ಅಜ್ಞಾನಗಳು, ಏಳು ಅಜ್ಞಾನಗಳಿಗೆ ಬುಡ ಒಂದು ಅಜ್ಞಾನ, ಪ್ರಧಾನ ಅಜ್ಞಾನ. ಅದರ ಬುಡವನ್ನು ಕತ್ತರಿಸಿದರೆ ನಮಗೆ ಇಡೀ ಅಭಿಮಾನದ ಏನು ಗಿಡ ಇದೆ ಅವೆಲ್ಲ ಬಿದ್ದೋಗುತ್ತೆ. ಅದು ಹೇಗೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಅವೆಲ್ಲವನ್ನ ತಿಳಿಸಿಕೊಡ್ತಾ ಇದ್ದಾರೆ ಷೋಡಶಿಯಲ್ಲಿ ಮೊದಲನೇ ಪ್ರಕರಣದಲ್ಲಿ ಬಂಧಕ ಪ್ರಕರಣದಲ್ಲಿ ಅಂತ ಹೇಳ್ತಾರೆ. ಹಾಗಾದರೆ ಮೊದಲನೆಯದು ಯಾವುದು? ಅಭಿಮಾನ ಅಂದರೆ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂತ ತಗೊಂಡು, ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ. ಇಲ್ಲಿ ಬಂದಾಗ ಶಬ್ದಗಳೇನು ಹೇಳ್ತಾ ಇರ್ತೀವಿ, ಅರ್ಥ ಗೊತ್ತಿರಲ್ಲ. ಕರ್ತೃತ್ವ ಅಂದ್ರೆ ಏನು? ಅಲ್ಲಮ್ಮ, ಕರ್ತೃತ್ವ ಅಂದ್ರೆ ಏನು? ಅದಕ್ಕೆ ಶಾಸ್ತ್ರ ಹೇಳುತ್ತೆ ಜ್ಞಾನ ಇಚ್ಛಾ ಕೃತಿಮತ್ವಂ ಕರ್ತೃತ್ವಂ ಅಂತ ಡೆಫಿನೇಷನ್. ಯಾವಾಗಲೂ ಶಾಸ್ತ್ರ ವಿಚಾರವನ್ನ ನಮ್ಮ ಬುದ್ಧಿಗೆ ತಕ್ಕಂತೆ ತರ್ಕಿಸಿ ತಿಳಿಯುವುದು ಅಧಮ ರೀತಿ. ಯಾಕೆ? ಅದರಲ್ಲಿ ಎಷ್ಟೋ ಹೊರಟೋಗುತ್ತೆ. ನಮ್ಮ ಬುದ್ಧಿಗೆ ತಕ್ಕಂತೆ ಒಂದು ಶಬ್ದವನ್ನು ಇದನ್ನು ತರ್ಕಿಸಿ ತಿಳಿದರೆ ಅದರಲ್ಲಿ ಏನೇನಿರುತ್ತೋ ಹೋಗೋದೊಂದು ಅನರ್ಥ, ಇಲ್ಲದ್ದೆಲ್ಲ ಬರೋದು ಅನ್ನೊಂದು ಅನರ್ಥ ಆಗಿಬಿಡುತ್ತೆ. ಹೌದಾ ಅಲ್ವಾ? ಅದರಿಂದ ಯಾವಾಗಲೂ ಶಾಸ್ತ್ರ ವಿಚಾರವನ್ನ ಹಿರಿಯರ ವಾಣಿಯ ಮೂಲಕ ಏನು ವ್ಯಾಖ್ಯಾನಕಾರರು ಹೇಳಿರ್ತಾರೆ ಅದರ ಮೂಲಕ ತಿಳಿಯೋದೇ ಸರಿಯಾದ ವಿಚಾರ. ಇಲ್ಲಿ ಕರ್ತೃತ್ವ ಅಂದ್ರೆ ಏನು ಅಂದ್ರೆ ತಿಳಿಯೋದು, ಇಚ್ಛಾ ಪಡೋದು, ಕ್ರಿಯಾ ಮಾಡೋದು, ಈ ಮೂರು ಸೇರಿದರೆ ಕರ್ತೃತ್ವ ಅಂದು. ಈ ಕರ್ತೃತ್ವ ಯಾರಿಗಿದೆ? ಜೀವ ದೇವ ಇಬ್ಬರು ಇದ್ದಾರೆ, ಇಬ್ಬರಲ್ಲಿ ಕರ್ತೃತ್ವ ಯಾರಿಗಿದೆ? ದೇವರಿಗಿದೆಯಾ ಕರ್ತೃತ್ವ? ಜೀವನಿಗಿದೆಯಾ ಇಲ್ವಾ? ಅಲ್ಲ, ನಾನು ಇಷ್ಟು ಕೇಳ್ತಾ, ಜೀವನಿಗೆ ಏಕ್ ಮಾರ್ದೋತು ಕೂಡ ಎಸ್ ಆರ್ ನೋ, ಜೀವನಿಗೆ ಕರ್ತೃತ್ವ ಇದೆಯಾ ಇಲ್ಲ? ಅಲ್ಲ, ಇದೆಯಾ ಇಲ್ವಾ? ಇಲ್ಲ ಇಲ್ಲ. ಯಾರ್ಯಾರು ಹೇಳ್ತೀರಾ? ಅಲ್ಲ, ಅವೆಲ್ಲ ಮಾತುಗಳು ಬೇಡ. ಜೀವನಿಗೆ ಕರ್ತೃತ್ವ ಇದೆಯಾ ಇಲ್ವಾ? ಇಲ್ಲ ಅಂತೀರಾ
ನೀವು?
ಜೀವನಿಗೆ ಇಲ್ಲ ಅಂತೀರಾ? ಅವೆಲ್ಲ ಮತ್ತೆ ಮಾರು, ಇದೆಯಾ ಇಲ್ವಾ ಅಂತ ಅಷ್ಟೇ. ಅಲ್ಲಮ್ಮ, ಜೀವನಿಗೆ ಕರ್ತೃತ್ವ ಇದೆಯಾ ಇಲ್ವಾ? ಇಲ್ಲ ಅಂತ ಅರ್ಥ, ಇದೆ ಅಂತ ಅರ್ಥ. ಸರಿ, ಒಳ್ಳೇದಾಯ್ತು. ಹೇಳ್ತಾರೆ ಕರ್ತೃತ್ವ ಅಂತ ಹೇಳಿದರೆ ಪಾಣಿನಿ ಒಂದು ಮಾತು ಹೇಳ್ತಾನೆ, ಸ್ವತಂತ್ರ ಕರ್ತ ಅಂತ. ಕರ್ತೃ ಅಂತಾಗಬೇಕಾದ್ರೆ ಸ್ವಾತಂತ್ರ್ಯ ಇರಬೇಕು. ಕರ್ತೃ ಸ್ವತಂತ್ರ, ಸ್ವಾತಂತ್ರ್ಯ ಇದ್ರೇನೆ ಕರ್ತೃ ಅಂತ. ಅದ್ರ ಸರಿಯಲ್ಲ ಅಂತ ಹೇಳಿದ್ರು. ಕರ್ತೃತ್ವ ಅಂದ್ರೆ ಇದ್ದ ರೀತಿಯಲ್ಲಿ ನೋಡಿದರೆ ಜೀವೋಪಿ ಕರ್ತ ಶಾಸ್ತ್ರಾರ್ಥವತ್ವ ಅಂತ ಸೂತ್ರ ಬರುತ್ತದೆ. ಏನ್ ಹೇಳ್ತಾರೆ ಅಂದ್ರೆ ಜೀವನು ಕರ್ತೃವೇ, ದೇವರು ಕರ್ತೃವೇ. ಹೇಗೆ ಅಂದ್ರೆ ಕರ್ತೃತ್ವ, ಅದಕ್ಕೆ ದಾಸರ ಹೇಳ್ತಾರೆ ಕರ್ತೃತ್ವ ಎಂಬುದನ್ನು ಅರಿತು ನೋಡು ಅಂತ ಹೇಳ್ತಾರೆ. ಏನು ಕರ್ತೃತ್ವ ಅಂದ್ರೆ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇರೋದು, ಇಚ್ಛಾ ಪಡಲಿಕ್ಕೆ ಯೋಗ್ಯತೆ ಇರೋದು, ಕ್ರಿಯಾ ಮಾಡಲಿಕ್ಕೆ ಯೋಗ್ಯತೆ ಇರೋದು ಕರ್ತೃತ್ವ ಅಷ್ಟೇ. ಆ ಧರ್ಮ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇರೋದು ಧರ್ಮ, ಇಚ್ಛಾ ಪಡಲಿಕ್ಕೆ ಯೋಗ್ಯತೆ ಇರೋದು ಧರ್ಮ, ಕ್ರಿಯಾ ಮಾಡಲಿಕ್ಕೆ ಯೋಗ್ಯತೆ ಇರೋದು ಧರ್ಮ. ಆ ಮೂರು ಧರ್ಮಗಳನ್ನು ಹೊಂದಿದ್ರೆ ಕರ್ತೃತ್ವ ಇದೆ ಅಂತ ಅರ್ಥ. ಜೀವನಲ್ಲಿ ದೇವನಲ್ಲಿ ಇಬ್ಬರಿಗೂ ಇದಿದೆ. ಇಬ್ಬರೂ ಕೂಡ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇದೆ, ಇಬ್ಬರಿಗೂ ಇಚ್ಛಾ ಪಡಲಿಕ್ಕೆ ಯೋಗ್ಯತೆ ಇದೆ, ಇಬ್ಬರಿಗೂ ಕೂಡ ಕ್ರಿಯಾ ಮಾಡಲಿಕ್ಕೆ ಯೋಗ್ಯತೆ ಇದೆ. ಆದರೆ ಶಕ್ತಿ ದೇವನಿಗೆ ಮಾತ್ರ ಇದೆ, ಜೀವನಿಗೆ ಇಲ್ಲ. ಇಲ್ಲೇನಾಗುತ್ತೆ, ದೇವ ತಾನಾಗಿ ತಿಳಿಯಬಲ್ಲ, ತಾನಾಗಿ ಇಚ್ಛಾ ಪಡಬಲ್ಲ, ತಾನಾಗಿ ಕ್ರಿಯಾ ಮಾಡಬಲ್ಲ. ಜೀವ ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇದ್ದರೂ ತಾನಾಗಿ ತಿಳಿಯಲಾರ, ತಾನಾಗಿ ಇಚ್ಛಾ ಪಡಲಾರ, ತಾನಾಗಿ ಕ್ರಿಯಾ ಮಾಡಲಾರ. ವಾಯುಪುರಾಣವೇ ಹೇಳುತ್ತದೆ. ಯಾರು ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ಹೇಳುತ್ತಾರೋ ಅವರು ತಮಸ್ಸಿಗೆ ಹೋಗ್ತಾರೆ ಅಂತ ಅಲ್ಲ, ಪ್ರಮಾಣ ವಾಕ್ಯ ನಾನು ಹೇಳಿದ್ದೆ. ಜೀವನಿಗೆ ಕರ್ತೃತ್ವವೇ ಇಲ್ಲ ಅಂತ ತಿಳಿಯಬೇಡಿ, ಕರ್ತೃತ್ವ ಏನೇ ಅಂತ ಕೂಡ ತಿಳಿಯಿರಿ. ಫ್ಯಾನ್ ಇದೆ, ಚೇರ್ ಇದೆ, ಎರಡೂ ಕೂಡ ಕರೆಂಟ್ ಇಲ್ಲದಿದ್ದಾಗ, ಸ್ವಿಚ್ ಹಾಕದಿದ್ದಾಗ ಎರಡೂ ಒಂದೇ. ಕರೆಂಟ್ ಬಂದ್ರೆ ಫ್ಯಾನ್ ತಿರುಗುತ್ತೆ. ಸಾಮಾನ್ಯ ಶಬ್ದ ಪ್ರಯೋಗ ಹೇಗೆ, ಏ ಕರೆಂಟೇ ತಿರುಗಿಸುತ್ತೆ ಅಂತ. ಟ್ಯೂಬ್ಲೈಟ್ ಅನ್ನ ಕರೆಂಟೇ ಬೆಳಗಿಸೋದು. ಅವಾಗ ಯಾರೋ ಅಂದ್ರು ಕರೆಂಟೇ ಎಲ್ಲ ಮಾಡೋದಾದ್ರೆ ಟ್ಯೂಬ್ಲೈಟ್ ತಿರುಗಲಿ ಫ್ಯಾನ್ ಬೆಳಗಲಿ ಅಂತ. ಅಂದ್ರು ಹಾಗಲ್ಲ, ಕರೆಂಟು ಟ್ಯೂಬ್ಲೈಟ್ ಅನ್ನು ತಿರುಗಿಸಲ್ಲ, ಯಾಕೆ ತಿರುಗೋ ಧರ್ಮ ಅದರಲ್ಲಿ ಇಲ್ಲ, ಮೆಕ್ಯಾನಿಸಂ ಇಲ್ಲ, ಫ್ಯಾನ್ ಅಲ್ಲಿ ಮಾತ್ರ ಇದೆ. ಕರೆಂಟ್ ಏನು ಮಾಡುತ್ತೆ, ಯಾವುದರಲ್ಲಿ ಯಾವ ಮೆಕ್ಯಾನಿಸಂ ಇದೆಯೋ ಅದನ್ನ ಹೊರಗೆ ಹಾಕುತ್ತೆ. ಇಷ್ಟು ಕರೆಂಟಿನ ಧರ್ಮ. ಹಾಗೆ ಜೀವರಾಶಿಗೆ ಜಡಕ್ಕೂ ವ್ಯತ್ಯಾಸ ಏನು ಅಂದ್ರೆ ಕರ್ತೃತ್ವ ಅಂಬೋದು ವ್ಯತ್ಯಾಸ. ಕರ್ತೃತ್ವ ಅಂಬೋದು ಜಡದಲ್ಲಿ ಇಲ್ಲ. ದೇವರು ಕರೆಂಟ್ ಆ ಜಡಕ್ಕೆ ಕೊಟ್ಟರು ತಿರುಗಲ್ಲ, ಟೇಬಲ್ ತಿರುಗಲ್ಲ, ಫ್ಯಾನ್ ಮಾತ್ರ ತಿರುಗುತ್ತೆ. ಹಾಗೆ ಜೀವನದಲ್ಲಿ ಕರ್ತೃತ್ವ ಎಂಬ ಮೆಕ್ಯಾನಿಸಂ ಕೂತಿದೆ. ಅದಕ್ಕೆ ದೇವ ಬಂದು ಜೀವನಿಗೆ ತಿಳಿಸಿಕೊಡ್ತಾನೆ. ದೇವ ತಿಳಿಸಿದರೆ ಜೀವ ತಿಳಿತಾನೆ, ದೇವ ಇಚ್ಛಾ ಪಡಿಸಿದರೆ ಜೀವ ಇಚ್ಛಾ ಪಡತಾನೆ, ದೇವ ಕ್ರಿಯಾ ಮಾಡಿಸಿದರೆ ಜೀವ ಕ್ರಿಯಾ ಮಾಡತಾನೆ. ಹಾಗಾದರೆ ಜೀವನಲ್ಲಿ ಕರ್ತೃತ್ವ ಇದೆ. ಎಂಥ ಕರ್ತೃತ್ವ, ಮುಖ್ಯ ಕರ್ತೃತ್ವ ಇಲ್ಲ. ಎಂಥ ಕರ್ತೃತ್ವ ಇದೆ, ಪರಾಧೀನ ಕರ್ತೃತ್ವ, ಭಗವಂತನ ಮೇಲೆ ಆಧಾರಪಟ್ಟ ಕರ್ತೃತ್ವ. ಅಂದರೆ ದೇವರಿಲ್ಲದಿದ್ದರೆ, ದೇವರು ಮಾಡಿಸದಿದ್ದರೆ ಜೀವ ತಿಳಿಯಲೂಲಾರ, ಇಚ್ಛಾ ಪಡಲಾರ, ಪ್ರಯತ್ನವೂ ಮಾಡಲಾರ. ತಾನಾಗಿ ಜೀವ ದೇವರಿಲ್ಲದೆ ತಾನಾಗಿ ಪ್ರಯತ್ನವೂ ಮಾಡಲಾರ. ಅಂದರೆ ಜೀವನ ಪ್ರಯತ್ನವೂ ದೇವರೇ ಮಾಡಿಸಬೇಕು. ಇದನ್ನೇ ತಾತ್ಪರ್ಯದಿಂದ ಹೇಳ್ತಾರೆ. ಜೀವನಿಂದ ಒಂದು ಕರ್ಮ ಆಗಬೇಕಾದರೆ ಮೂರು ಬೇಕು: ಅನಾದಿ ಕರ್ಮ, ಜೀವನ ಸ್ವಭಾವ ಯೋಗ್ಯತಾ, ಮೂರನೆಯದು ಪುರುಷ ಪ್ರಯತ್ನ ಅಂತ ಹೇಳ್ತಾರೆ. ಹೇಳಿದ ಕೂಡಲೇ ನಾವು ತಕ್ಕಂತ ಎದ್ಬಿಡ್ತೀವಿ. ಪುರುಷ ಪ್ರಯತ್ನ ಅಂದ್ರೆ ಏನು? ಅದು ಸಾಮಾನ್ಯವಾಗಿ ತಲೆಯಲ್ಲಿ ಹೇಳ್ಕೋತಿರುತ್ತೆ ಅಂದ್ರೆ ಎಲ್ಲಾ ದೇವರೇನೇ ಮಾಡಿಸೋದು, ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಬರುತ್ತಲ್ಲ, ಆ ಶಬ್ದದ ವಿವೇಚನೆ ಹೇಗೆ
ಅಂತ,
ಅದು ಹೇಗೆ ಅರ್ಥ ಆಗ್ಬಿಡುತ್ತೆ ಸಾಮಾನ್ಯ ಜನಕ್ಕೆ ಅಂದ್ರೆ? ಎಲ್ಲದಕ್ಕೂ ದೇವರು ಬೇಕು, ಪ್ರಯತ್ನ ಮಾಡ್ಲಿಕ್ಕೆ ಮಾತ್ರ ದೇವರು ಬೇಕಾಗಿಲ್ಲ. ನಿಮ್ ಪ್ರಯತ್ನ ನೀವು ಮಾಡಿ ಅಂದರೆ ನನ್ನ ಪ್ರಯತ್ನ ನಾನು ಮಾಡೋದು ಅಂದ್ರೆ ಏನು? ಅದಕ್ಕೂ ದೇವರೇ ಬಂದ್ಬಿಟ್ರೆ ನನ್ನ ಪ್ರಯತ್ನ ಮಾಡೋದು ಅಂತ ಆಗಲ್ಲ. ಆದ್ದರಿಂದ ನಾನಾಗಿ ಪ್ರಯತ್ನ ಮಾಡುವುದು ನನ್ನ ಪ್ರಯತ್ನ, ಅದಕ್ಕೆ ದೇವರ ಕೈ ಬೇಕಾಗಿಲ್ಲ ಅಂತ ತಪ್ಪು ತಿಳುವಳಿಕೆ ಬಂದೀತು. ಹಾಗ ದೇವರೇ ಜೀವನ ಪ್ರಯತ್ನ ಮಾಡಿಸ್ತಾನೆ. ಆದರೆ ಇಲ್ಲಿ ಇದು ಯಾವ ಸಂದರ್ಭ? ಧರ್ಮರಾಜನಿಗೂ ಭೀಮಸೇನ ದೇವರಿಗೂ ಮಾತು ಬಂದ ಸಂದರ್ಭ. ತಾತ್ಪರ್ಯ ಹೇಳುತ್ತಾರೆ, ಅವಾಗ ಧರ್ಮರಾಜನ ಚಿಂತನೆ ಏನು ಅಂದರೆ, ನಾನೇನು ಮಾಡಬೇಕಾಗಿಲ್ಲ, ದೇವರೇ ತಂದು ಹಾಕ್ತಾರೆ. ಅರ್ಥ, ನಾನು ಪ್ರಯತ್ನನೂ ಮಾಡಬೇಕಾಗಿಲ್ಲ, ದೇವರೇ ತಂದು ಹಾಕ್ತಾರೆ. ಅರ್ಥ, ಜೀವನೇ ಪ್ರಯತ್ನ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಜೀವ ಏನು ಮಾಡಬೇಕಾಗಿಲ್ಲ, ದೇವರೇ ತಂದು ಹಾಕ್ತಾರೆ ಅಂತ ಹೇಳಿದರೆ ಅವಾಗ ಭೀಮಸೇನ ದೇವರು ಬಂದರು. ಪ್ರಯತ್ನ ಬೇಕಯ್ಯ, ಪ್ರಯತ್ನವಿಲ್ಲದಿದ್ರೆ ಏನೂ ಆಗಲ್ಲ ಅಂತ ಹೇಳಿದ್ರು. ಆಗ ಮತ್ತೂ ಬಂತು, ಈ ಪ್ರಯತ್ನ ದೇವರು ಮಾಡಿಸೋದು ನಾವು ಮಾಡೋದು, ದೇವರಿಲ್ಲದೆ ನಾವೇ ಮಾಡೋದು ಅಂದರೆ ಉತ್ತರ ಅವರ ಮಾತಲ್ಲೇ ಕೊಡುತ್ತಾರೆ. ಜೀವನಿಂದ ಒಂದು ಕಾರ್ಯ ಆಗಬೇಕಾದರೆ ಮೂರು ಬೇಕು. ಯಾವುದು? ಜೀವನ ಅನಾದಿ ಕರ್ಮ, ಸ್ವಭಾವ ಮತ್ತು ಪುರುಷ ಪ್ರಯತ್ನ ಅಂತ ಹೇಳುತ್ತಾ, ಇಲ್ಲಿ ಮತ್ತು ಪುರುಷ ಪ್ರಯತ್ನ ಅಂದರೆ ದೇವರ ಅಧೀನವಲ್ಲದ ನಮ್ಮ ಸ್ವಂತ ಪ್ರಯತ್ನ ಅಂತ ನಿಮಗೆ ತಿಳುವಳಿಕೆ ಬರುತ್ತೇನೋ ಅಂದುಕೊಂಡು ಕಳೆಗೇ ಹಾಕಿಬಿಡುತ್ತಾರೆ. ತದೇತ ತ್ರಯಂ, ಈ ಮೂರು ಕೂಡ ಯಾವುದ್ಯಾವುದು? ಪುರುಷ ಪ್ರಯತ್ನ, ಅನಾದಿ ಕರ್ಮ, ಜೀವನ ಸ್ವಭಾವ, ಈ ಮೂರು ಕೂಡ ತದೇತ ತ್ರಯಂ ವಿಷ್ಣೋ ವಶಗಂ ಸರ್ವದೈವ, ಯಾವ ಕಾಲಕ್ಕೂ ಯಾವ ರೀತಿಯಿಂದಲೂ ಕೂಡ ದೇವರ ವಶವೇ ಆಗಿದೆ. ವಶ ಅಂದ್ರೆ ಸಿಟ್ ಅಂದ್ರೆ ಸಿಟ್, ಸ್ಟ್ಯಾಂಡ್ ಅಂದ್ರೆ ಸ್ಟ್ಯಾಂಡ್, ಅದು ವಶ ಎಂಬುದು ಶಬ್ದ ಅರ್ಥ. ಆ ರೀತಿಯಾಗಿ ಭಗವಂತನ ಅಧೀನವಾದ ಕರ್ತೃತ್ವ ಇವನಿಗೆ, ಇವನಲ್ಲಿ ಚಲನವರ್ಣ ಬರ್ತಾ ಇದೆ, ಇವನಲ್ಲಿ ತಿಳುವಳಿಕೆ ಬರ್ತಾ ಇದೆ, ಇವನಲ್ಲಿ ಇಚ್ಛಾ ಬರ್ತಾ ಇದೆ. ಹೇಗೆ? ದೇವ ಕೊಟ್ರೆ ಬರ್ತಾ ಇದೆ. ಇದು ಪರಾಧೀನ ಕರ್ತೃತ್ವ ಎಂಬುದರ ಅರ್ಥ ಅಷ್ಟೇ ಹೊರತು ಎಂದಿಗೂ ಕೂಡ ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಶಬ್ದ ಬರಲೇಬಾರದು. ಬಂತ ಬಾಯಿಂದ? ಬರಬಾರದು. ಸ್ವಂತ ಚರ್ಚೆ ಮಾಡಿಕೊಂಡು ಹಾಗಿರುತ್ತೆ, ಶಾಸ್ತ್ರ ಆಧಾರದಿಂದ ಮಾಡಿದರೆ ಎಂದೂ ಹಾಗೆ ಬರಲ್ಲ. ಜೀವನಿಗೆ ಕರ್ತೃತ್ವ ಇದೆ ಇಲ್ಲ ಅಂತ ಯಾರು ಹೇಳಿದರು? ಆದಷ್ಟು ಮಾತ್ರಕ್ಕೆ ದೇವರಿಲ್ಲದೆ ಮಾಡಲಿಕ್ಕಾಗುತ್ತಾ? ಮಾಡಲಿಕ್ಕಾಗಲ್ಲ. ಅದರಿಂದ ಎಷ್ಟಿದೆಯೋ ಅಷ್ಟು ಹೇಳಲೇಬೇಕು, ಯಾವುದು ಇಲ್ಲವೋ ಅದು ಇಲ್ಲ ಅಂತ ಹೇಳಬೇಕು. ಜೀವನದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವ ಭರದಲ್ಲಿ ಕರ್ತೃತ್ವವೇ ಇಲ್ಲ ಅಂತ ಹೇಳಬೇಡಿ. ಕರ್ತೃತ್ವ ಜೀವನಿಗೆ ಇದ್ದೇ ಇದೆ. ಕರ್ತೃತ್ವ ಅಂದ್ರೆ ಇವಾಗ ನೋಡಿ, ದೇವರು ತಿಳಿಸಿದರೆ ತಿಳಿಯುವ ಯೋಗ್ಯತೆ ನಮಗಿದೆ, ತಿಳಿಸ್ತಾನೆ. ಆ ಬಂಡೆಗಲ್ಲಿಗೆ ತಿಳಿಯುವ ಯೋಗ್ಯತೆ ಇಲ್ಲ, ದೇವರು ತಿಳಿಸಲ್ಲ. ಜಡಕ್ಕೂ ಜೀವಕ್ಕೂ ವ್ಯತ್ಯಾಸ ಅಲ್ಲಿ ಬಂದಿದೆ. ಆ ರೀತಿಯಾಗಿ ಎಲ್ಲಿ ಮೊದಲನೇ ಅಭಿಮಾನ ಯಾವುದು ಅಂದರೆ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂದರು. ಅಂದರೆ ಭಗವಂತನೇ ನಮ್ಮಲ್ಲಿ ನಿಂತು ಶ್ವಾಸ ಮೊದಲುಕೊಂಡು ಪ್ರತಿಯೊಂದು ಕಾರ್ಯ ಅವನೇ ಮಾಡಿ ಮಾಡಿಸ್ತಾ ಇರುವಾಗ ಅವನನ್ನ ಮರೆತು ನಾ ಮಾಡಬಲ್ಲೆ ಎಂಬ ಅಭಿಮಾನ ಏನಿದೆಯಲ್ಲ, ಅಭಿಮಾನ ಅಂತ ಯಾಕಂದ್ರು ಅಂದ್ರೆ ಯಾವ ಪದಾರ್ಥ ಯಾವುದು ನಮ್ಮಲ್ಲಿ ಇಲ್ಲವೋ ಅದು ಇದೆ ಅಂತ ತಿಳಿಯೋದೇ ಅಭಿಮಾನ ಶಬ್ದಕ್ಕರ್ಥ. ಯಾವುದಿಲ್ಲ? ಸ್ವಾತಂತ್ರ್ಯ ಇಲ್ಲ. ಕರ್ತೃತ್ವ ಸ್ವಾತಂತ್ರ್ಯ ನಮಗಿಲ್ಲ, ಕರ್ತೃತ್ವ ಸ್ವಾತಂತ್ರ್ಯ ನಮಗಿಲ್ಲ, ಅದು ದೇವರಲ್ಲೇ ಇರೋದು. ದೇವರಲ್ಲೇ ಇದ್ದ ಕರ್ತೃತ್ವ ಸ್ವಾತಂತ್ರ್ಯವನ್ನ ನಮ್ಮಲ್ಲಿ ಹೇಳಿಕೊಂಡ್ರೆ ದೋಷ ಅಲ್ವಾ, ಅದು ಅಭಿಮಾನ ಅಂದ್ರು. ಅದು ಇದೆಯಾ ನಿಮಗೆ? ದತ್ತ ಸ್ವಾತಂತ್ರ್ಯ ಅಂದ್ರೆ ಏನು ಅಲ್ವಾ, ಅವನು ಕೊಟ್ಟ ಸ್ವಾತಂತ್ರ್ಯ ಅಂತ ಅಂದ್ರೆ ನೀವೇನ್ ತಿಳ್ಕೊಂಡಿದ್ದೀರಾ? ದತ್ತ ಸ್ವಾತಂತ್ರ್ಯ ಅಂದ್ರೆ ಅವನು ಕೊಟ್ಟ ಸ್ವಾತಂತ್ರ್ಯ ಅಂದ್ರಲ್ಲ, ಅಂದ್ರೆ ಏನದು? ಇವಾಗ ಜೀವ ಅಸ್ವತಂತ್ರ, ದೇವ ಸ್ವಾತಂತ್ರ್ಯ ಕೊಟ್ಟ ಅಂದ್ರಲ್ಲ, ಅಂದ್ರೆ ಹೇಗ್ ಕೊಡ್ತಾನೆ, ಹೇಗ್ ಜೀವ ತಗೊಂತಾನೆ ಅಂದ್ರೆ ಜೀವ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ಪಡೆಯೋದು ಅಂದ್ರೇನು, ಅದರ ಪ್ರಯೋಜನ ಏನು?
ತತ್ವ
ಸ್ವಾತಂತ್ರ್ಯ ಸ್ವಾತಂತ್ರ್ಯ ದೇವರಲ್ಲಿದೆ. ದೇವರು ಜೀವಗೆ ಸ್ವಾತಂತ್ರ್ಯ ಕೊಟ್ಟ ಅಂದ್ರಲ್ಲ, ಕೊಡೋದು ಅಂದ್ರೆ ಏನು, ಹೇಗೆ ಕೊಟ್ಟ? ಅಂದ್ರೆ ನಿಮ್ಮ ತಲೆಯಲ್ಲಿ ದೇವರು ಸ್ವಾತಂತ್ರ್ಯ ಕೊಟ್ಟ, ಆ ಕೊಟ್ರೆ ನಾವು ಆ ಸ್ವಾತಂತ್ರ್ಯ ಬಳಸಿಕೊಂಡು ನಮ್ಮಿಷ್ಟ ಪ್ರಕಾರ ಇರಬಹುದು ಅಲ್ವಾ? ಹಾ, ಅಲ್ಲಿ ನಿಮ್ಮ ತಲೆಯಲ್ಲಿ ಇದ್ದದ್ದು ಕ್ಲಿಯರ್ ಆಗಿ ಬರಬೇಕು ಹೊರಗೆ, ಅದು ಕೇಳ್ತಾ ಇದ್ದೀನಿ. ಏನದು? ಒಂದು ನಿಮಿಷ, ದೇವರಲ್ಲಿ ಸ್ವಾತಂತ್ರ್ಯ ಇದೆ, ಅದನ್ನ ನಮಗೆ ಚೂರು ಕೊಟ್ಟ. ಆ ಕೊಟ್ಟ ಅಂದ್ರೆ ಯಾಕೆ ಕೊಟ್ಟ ಅಂದ್ರೆ, ನಾವಾಗಿ ಯಾವ ಕೆಲಸ ಮಾಡಲಾರವು, ಜೀವ ಅಸ್ವತಂತ್ರ, ಕರ್ತೃತ್ವ ಏನೋ ಇದೆ, ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ದೇವರು ಕೋಟಿ ರೂಪಾಯಿ 5 ರೂಪಾಯಿ ಕೊಟ್ಟಂಗೆ ನಮಗೆ ಕೊಟ್ಟ, ಅದು ನಾವು ಬಳಸ್ಕೊಳ್ತಾ ಇದ್ದೀವಿ ಅಂದ್ರೆ ನಾವು ಆ ಸ್ವಾತಂತ್ರ್ಯ ಬಳಸಿಕೊಂಡು ನಮ್ಮ ಖುಷಿ ಪ್ರಕಾರ ಎಲ್ಲವೂ ಮಾಡಿಕೊಳ್ಳಬಹುದು ಅಂತ ನಿಮ್ಮ ತಾತ್ಪರ್ಯ ಅಲ್ವಾ? ಹೌದಲ್ವಾ? ಇದು ಹೇಳಿ, ಬಹಳ ಚೆನ್ನಾಗಿ ಹೇಳಿದ್ರಿ. ಏನು? ದೇವರು ಸ್ವಾತಂತ್ರ್ಯ ಕೊಟ್ರೆ ಅದನ್ನ ಉಪಯೋಗಿಸಿಕೊಂಡು ನಾವು ನಮ್ಮ ಪಾಡಿಗೆ ಮಾಡಿಕೊಂಡಿರ್ತೀವಿ. ಕೊಟ್ಟಮೇಲೆ, ದೇವರು ನಿಮಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಆ ಸ್ವಾತಂತ್ರ್ಯ ಬಳಸ್ಕೊಂಡು ಇರಲಿ, ನಿಮ್ಮ ಯೋಗ್ಯತಾ ನಿಮ್ಮ ಕರ್ಮಾನುಸಾರ ದೇವ ಸ್ವಾತಂತ್ರ್ಯವನ್ನ ನಿಮಗೆ ಕೊಟ್ರೆ ಅದನ್ನ ಬಳಸ್ಕೊಂತೀರಾ ಇಲ್ಲ? ಅದು ಹೇಳಿ, ಬಳಸ್ಕೊಂತೀರಾ ಇಲ್ವಾ? ಅವೆಲ್ಲ ಬಳಸ್ಕೊಂತೀರಾ ಇಲ್ವಾ? ಕೊಟ್ಟಿದ್ದನ್ನ ಬಳಸ್ಕೊಂಡು ಏನ್ ಮಾಡ್ತೀರಾ? ಕೊಡಿಸ್ಕೊಂಡು ಏನ್ ಮಾಡ್ತೀರಾ? ಅಲ್ಲಮ್ಮ ಹೇಳಿ, ನೀವು ಆ ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಏನ್ ಮಾಡ್ತೀರಾ? ಅವೆಲ್ಲ ಅಲ್ಲ, ನೀವು ದೇವರು ಸ್ವಾತಂತ್ರ್ಯ ಕೊಟ್ರೆ ಅದನ್ನ ಬಳಸ್ಕೊಂಡು ಏನ್ ಮಾಡ್ತೀರಾ? ನೀವು ಕೆಲಸ ಮಾಡ್ಕೊಂತೀರಾ ಅಷ್ಟೇ ಅಲ್ವಾ? ಅಲ್ಲ, ಅದ ಕೈ ಕಾಲು ಕದಲ್ಸೋದು ಎಲ್ಲ ಮಾಡೋದು ಇವೆಲ್ಲ ಆ ಸ್ವಾತಂತ್ರ್ಯ ಬಳಸ್ಕೊಂಡು ಮಾಡ್ತೀರಾ. ಇಷ್ಟಂತೂ ಸತ್ಯ ನಿಮ್ ಮಾತಿನ ಪ್ರಕಾರ. ಏನಂತ, ದೇವನಲ್ಲಿ ಸ್ವಾತಂತ್ರ್ಯ ಇದೆ, ಜೀವನಲ್ಲಿ ಇಲ್ಲ. ದೇವ ಕೊಡ್ತಾನೆ, ಕೊಟ್ಟಿದ್ದನ್ನ ಜೀವ ಬಳಸ್ಕೊಂಡು ಅವನೆಲ್ಲ ತನ್ನ ಕೆಲಸ ಮಾಡಿಕೊಂಡಿರ್ತಾನೆ ತನ್ನ ಪಾಡಿಗೆ ತಾನು. ನೀವು ಹೇಳಿದ್ರಲ್ಲ ಜೀವನ ನಡೀಬೇಕಲ್ಲ, ಆ ಜೀವನ ನಡೆಸುವುದೆಲ್ಲ ಆ ಸ್ವಾತಂತ್ರ್ಯದ ಜೀವ ಮಾಡ್ತಾ ಇದ್ದಾನೆ. ದೇವ ಕೊಟ್ಟ ಸ್ವಾತಂತ್ರ್ಯ ಮತ್ತೂ ಹೇಳ್ತೀರಾ? ಏನಂತ, ದೇವ ಕೊಟ್ರೆ ಉಂಟು ಇಲ್ಲದ್ರಿಲ್ಲ? ಏನದು ಸ್ವಾತಂತ್ರ್ಯ? ದತ್ತ, ಅದೇ ದತ್ತ. ದತ್ತ ಅಂದ್ರೆ ಏನು? ದೇವ 1% ಕೊಟ್ಟ ನಿಮ್ ಕೈಗೆ, ಅದನ್ನು ನೀವು ಬಳಸ್ಕೊಂತಾ ಇದ್ದೀರಾ. ಬಳಸ್ಕೊಂಡ್ಬಿಟ್ಟು ನಿಮ್ಮ ಜೀವನವನ್ನ ನಡೆಸಿ ಸಾಧನೆ ಮಾಡ್ತಾ ಇದ್ದೀರಾ ಅಲ್ವಾ? ಕ್ಲಿಯರ್ ಆಯ್ತಾ? ಇಷ್ಟು. ಇನ್ನೇನಮ್ಮ ಈ ಪಾರ್ಟಿಗೆ ಈ ಹೇಳಿದ್ದಕ್ಕೆ ಜೈ ಎಂಬವರು ಎಷ್ಟು ಜನ ಇದ್ದೀರಾ? ಅವೆಲ್ಲ ಅಲ್ಲ, ನೀವು ಅದಕ್ಕೆ ಜೈ ಅಂತೀರಾ ಇಲ್ವಾ? ಇಲ್ವಾ? ಹೇಳಾಗ್ತಾ ಇದೆ. ನಾಳೆ ನೋಡೋಣ ಆಯ್ತಾ? ಕೊಟ್ಟ ಅಂತ ದಾಸರಾಜ್ ಹೇಳಿದ್ದಾರೆ.